देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः यज्ञं यज्ञसुजं प्राज्ञं पूर्णप्रज्ञमुनीश्वरं मनोज्ञगुणमासेवे सुज्ञानदमहर्दिशम् ಹೇಳ ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿ ಹಿತಂ ಮುಖಂ ತತ್ವ ಭೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಏವಂ ಆದ್ಯ ಮಂತ್ರದ್ವಯೇನ ಉಕ್ತ ದಿಶಾ ಪ್ರಾಪ್ತಾಧಿಕಾರಂ ಶಿಷ್ಯಂ ಪ್ರತಿ ಅನೇಜದೇಕಂ ಇತ್ಯಾದಿನಾ ಭಗವತ್ಸ್ವರೂಪಂ ನಿರೂಪ್ಯ ಯಸ್ತು ಸರ್ವಾಡಿ ಇತ್ಯಾದಿ ಸಾರ್ಧಮಂತ್ರದ್ವಯೇನ ತತ್ ಸಾಕ್ಷಾತ್ಕಾರೋ ಮೋಕ್ಷಹೇತಿರಿತ್ಯುಕ್ತ. ಮೊದಲಿಂದ ಅನುವಾದ ಮಾಡ್ತಾರೆ ರಾಯರು. ಏವಂ ಹೀಗೆ ಆದ್ಯ ಮಂತ್ರದ್ವಯೇನ ಈಶಾವಾಸ್ಯಮಿದಂ ಸರ್ವಂ ಕುರ್ವನ್ನೇವೇಹ ಕರ್ಮಾಣಿ, ಎರಡು ಮಂತ್ರಗಳು. ಪ್ರಾಪ್ತಾಧಿಕಾರಂ ಶಿಷ್ಯಂ ಪ್ರತಿ, ಇದಕ್ಕೆ ಅರ್ಹತೆ, ಉಪನಿಷತ್ವಲ್ಲಕ್ಕೆ ಅರ್ಹತೆಯನ್ನು ಎರಡು ಶ್ಲೋಕದಲ್ಲಿ ಹೇಳಿದರು. ಆಮೇಲೆ ದೇವರು ಹೇಗಿದ್ದಾರೆ ಅನ್ನೋದನ್ನು ಅನೇಜರೇಕಂ ಇತ್ಯಾದಿನ ಭಗವತ್ಸ್ವರೂಪಂ ನಿರೂಪ್ಯ, ಅನೇಜರೇಕಂ ಮನಸೋ ದೇವಿಯ ಅಂಥೇಳಿ ಭಗವತ್ಸ್ವರೂಪವನ್ನು ಹೇಳಿಬಿಟ್ಟು, ಎಷ್ಟು ಸರ್ವಾಣಿ ಇತ್ಯಾದಿ ಸಾರ್ಧ ಮಂತ್ರದ್ವಯೇನ ತತ್ ಸಾಕ್ಷಾತ್ಕಾರೋ ಮೋಕ್ಷಹೇತಿರಿ ಉಕ್ತ. ಎಷ್ಟು ಸರ್ವಾಣಿ ಅಂತಕ್ಕಂಥ ಒಂದು ಸಾರ್ಧ ಮಂತ್ರದ್ವಯೇನ, ಎರಡೂವರೆ ಮಂತ್ರ, ಎರಡೂವರೆ ಮಂತ್ರಗಳಿಂದ ಪರಮಾತ್ಮನ ಸಾಕ್ಷಾತ್ಕಾರವೇ ಮೋಕ್ಷಕ್ಕೆ ಸಾಧನ ಅಂತ ಹೇಳಿದರು. ಮುಂದೆ ಸಚ ಸಾಕ್ಷಾತ್ಕಾರೋರ ಶ್ರವಣಾದಿ ಮಾತ್ರೇಣ, ಆ ಸಾಕ್ಷಾತ್ಕಾರ ಅನ್ನೋದು ಬರೀ ಶ್ರವಣಾದಿಗಳನ್ನು ಮಾಡೋದರಿಂದ ಆಗೋದಿಲ್ಲ, ಕಿಂತು ಈಶ್ವರ ಪ್ರಸಾದೇನ ಭವತಿ, ದೇವರ ಅನುಗ್ರಹ ಬಹಳ ಮುಖ್ಯವಾದದ್ದು ಅಂತ ತಿಳಿಸಿದರು. ಇತ್ಯತಃ ಅನುಷ್ಠಿತ ಶ್ರವಣಾದಿಕೇನಾಪಿ ತತ್ ಸಾಕ್ಷಾತ್ಕಾರಾರ್ಥಂ, ಆದ್ದರಿಂದನೇ ಶ್ರವಣಾದಿಗಳನ್ನು ಮಾಡ್ತಾ ಇದ್ದರೂ ಕೂಡ ತತ್ ಸಾಕ್ಷಾತ್ಕಾರಾರ್ಥಂ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೋಸ್ಕರ ಭಗವತ್ ಪ್ರಾರ್ಥನಂ ಕಾರ್ಯಂ, ಸದಾ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಪ್ರಾರ್ಥನಾ ಪ್ರಕಾರ ಮಾಹ, ಈ ರೀತಿ ಪ್ರಾರ್ಥನೆಯನ್ನು ಮಾಡಬೇಕು. ಹಿರಣ್ಮಯೇನ ಇತ್ಯಾದಿನ ಸ್ಮರ ಇತ್ಯಂತೇನ ಗ್ರಂಥೇನ, ಇಲ್ಲಿಂದ ಹಿಡಿದು ಮುಂದೆ ಕ್ರತೋಸ್ಮರ ಕೃತಂ ಸ್ಮರ ಅನ್ನೋವರೆಗೂ ಕೂಡ ಭಗವಂತನ ಪ್ರಾರ್ಥನೆಯ ರೀತಿಯನ್ನು ಹೇಳ್ತಾರೆ. ಸೊ ನಿತ್ಯ ಪಠನೀಯ ಮಂತ್ರಗಳು. ಹಿರಣ್ಯಂ ಹಿರಣ್ಮಯಂ ಇವ ಹಿರಣ್ಮಯಂ, ಹಿರಣ್ಮಯೇನ ಪಾತ್ರೇಣ ಜ್ಯೋತಿರ್ಮಯೇನ, ಹಿರಣ್ಮಯ ಅಂದರೆ ಜ್ಯೋತಿರ್ಮಯ, ಪಾತ್ರ ಅಂದ್ರೇನು ಮಂಡಲ, ಪಿಬತಿ ರಸಾನ್ ತ್ರಾಯತೆ ಜಗದಿತಿ ಪಾತ್ರಂ, ಪೀತ್ರ ಪಾತ್ರ, ಪಿ ಅಂದರೆ ಪಿಬತಿ ಯಾವುದನ್ನು ರಸಾನ್, ತ್ರಾಯತೆ ಜಗತ್ ಜಗತ್ತನ್ನು ಕಾಪಾಡುತ್ತೆ ಅದಕ್ಕೆ ಪಾತ್ರ ಪಾತ್ರ ಅಂತ ಸೂರ್ಯಮಂಡಲಕ್ಕೆ ಹೆಸರು. ತೇನ ಹಿರಣ್ಮಯೇನ ಪಾತ್ರೇಣ ಸೂರ್ಯಮಂಡಲೇನ ಸತ್ಯಸ್ಯ ಸದ್ಗುಣಪೂರ್ಣಸ್ಯ ಸೂರ್ಯಮಂಡಲಸ್ಥಸ್ಯ ತವ ಮುಖಂ ಉಪಲಕ್ಷಣಂಚೈತತ್ ವಪುಃ ಸರ್ವದಾ ಅಭಿಹಿತವಿತಿ. ನಿನ್ನ ಮುಖ ನಮಗೆ ಕಾಣದಾಗಿದೆ, ಮುಖ ಕಾಣದಾಗಿದೆ ಅಂದರೆ ಬರೀ ಮುಖ ಅಷ್ಟೇ ಅಲ್ಲ, ವಪುಃ ನಿನ್ನ ಆಕಾರವೇ ನಿಮಗೆ ಕಾಣದಂತೆ ಆಗಿದೆ. ಹೇ ಭೂಷಣ್, ಸೊ ಮುಖ ತೋರಿಸ್ರಿ ಅಂದ್ರೆ ಏನು, ನೀವು ಬನ್ನಿ ಅಂತ ಅರ್ಥ ಅಷ್ಟೇ ಹೊರತು ಮುಖನೇ ತೋರಿಸಿಲ್ಲ ಎಷ್ಟು ದಿವಸ ಆಯಿತು ಅಂತ ಕೇಳಿದರೆ ಮುಖ ಮಾತ್ರ ತೋರಿಸೋಕ್ಕಾಗ್ತದಾ, ಅವರು ಬಂದಿಲ್ಲ ಅಂತ ಅರ್ಥ. ಅದಕ್ಕೆ ವಪುಹು ಅಂತ ಅರ್ಥ, ಮುಖ ಶಬ್ದದಿಂದ ಉಪಲಕ್ಷಣಯ ವಪುಹು ದೇಹ ಶರೀರ ಅಂತ ಅರ್ಥ. ಏನ ಮುಂದೆ, ಹೇ ಭೂಷಣ್, ಭೂಷಣ್ ಅಂದರೆ ಪೂರ್ಣ, ಪುಷಪುಷ್ಟೌ ಇತಿ ಧಾತುಹು, ಈ ಭೂಷಣ್ ಅನ್ನೋ ಪದ ಪುಷಪುಷ್ಟೌ ಅನ್ನೋ ಧಾತುವಿನಿಂದ ಬಂದಿದೆ, ಅದಕ್ಕೆ ಪೂರ್ಣ ಅಂತ ಅರ್ಥ, ಪುಷ್ಟಿ ಅಂದರೆ ಪೂರ್ಣ. ತದ್ವಪುಹು ತ್ವಂ ಸತ್ಯಧರ್ಮಾಯ ಸತ್ಯಂ ಭಗವಂತಂ ಹೃದಯ ಧಾರಯತಿ ಇತಿ ವ್ಯುತ್ಪತ್ಯ ತ್ವಧ್ಯಾನಾದಿಮತೆ, ಸತ್ಯನಾಮಕರಾದ ನಿನ್ನನ್ನು ನಾವು ಹೃದಯದಲ್ಲಿ ಧರಿಸಿರೋದ್ರಿಂದ, ಅಂದರೆ ಬಿಂಬರೂಪವನ್ನು ಧ್ಯಾನ ಮಾಡ್ತಿರೋದ್ರಿಂದ, ಅಂತಹ ಭಕ್ತಾಯ ಭಕ್ತನಾದಂತಹ ಮಹ್ಯಂ ನನಗೆ ದೃಷ್ಟಯೇ, ನಿನ್ನ ಸಾಕ್ಷಾತ್ಕಾರಕ್ಕೋಸ್ಕರ ತ್ವದರ್ಶನಾರ್ಥಂ ಅಪಾವರಣು ಅಪಗತಾವರಣಂ ಗುರು, ಆವರಣವನ್ನು ಕಳೆದು ಬಿಡು ಅಂತ ಪ್ರಾರ್ಥನೆ ಪ್ರತಿನಿತ್ಯ ಹೇಳಬೇಕು ಅಂತ ಹೇಳಿದ್ನಲ್ಲ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಬೇರೆ ಯಾರು ತೆಗಲಿಕ್ಕೆ ಬರೋದಿಲ್ಲ, ನೀನೇ ತೆಗಿಬೇಕು. ಆವರಣ ಅಂತ ಹೇಳಿದರೆ ಸ್ವರೂಪಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಹೇಳಿದೆ, ಆವರಣ ಶಬ್ದಕ್ಕೆ ಅರ್ಥ. ಎರಡು ಆವರಣ ನಮಗಿದೆ, ಈಗ ನಾವು ಕಾಣದಂತೆ ಆಗಿರೋದು ಒಂದು ಆವರಣ, ದೇವರು ಕಾಣುತ್ತಾ ಇನ್ನೊಂದು ಆವರಣ. ಸೊ ನಮಗೆ ನಾವು ಕಾಣ್ತಾ ಇಲ್ಲ, ದೇವರು ಕಾಣ್ತಾ ಇಲ್ಲ, ಅದಕ್ಕೆ ನಮಗೆ ಕಾಣೋದಿಲ್ಲ ಮುಖ, ನಮಗೇನಾಗಿದೆ ಇನ್ನೊಬ್ಬರು ಮುಖ, ನಮ್ಮ ಮುಖ ನಮಗೆ ಕಾಣೋದಿಲ್ಲ, ನಮ್ಮ ಸ್ವರೂಪ ಗೊತ್ತಿಲ್ಲ, ದೇವರು ಕಾಣೋದಿಲ್ಲ. ಎರಡೂ ಕಾಣಬೇಕಾದ್ರೆ ಏನಾಗಬೇಕು ಅಂದರೆ ಆವರಣ ಹೋಗಬೇಕು. ಆವರಣ ಹೋಗೋದು ಎರಡು ರೀತಿಯಲ್ಲಿ, ಪರಮಾಚ್ಛಾದಿಕ ಅಂಬ ಪೂರ್ತಿ ಹೋಗೋದಿಲ್ಲ, ಸ್ವಲ್ಪ ಸರಿಸ್ತಾನೆ. ಈ ಸ್ವರೂಪಾಚಾರಿಕರು ಏನು ಮಾಡ್ತಾರೆ, ಜೀವಾಚಾರಿಕರು ಏನು ಮಾಡ್ತಾನೆ, ಪೂರ್ತಿ ತೆಗೆದುಬಿಡ್ತಾನೆ. ಅದು ಪ್ರಾರ್ಥನೆ, ಅದರಿಂದ ಆವರಣವನ್ನು ತೆಗೆದುಹಾಕುವಂತ ಪ್ರಾರ್ಥನೆ ಮಾಡದಂತೆ ಆಯಿತು. ಮುಂದೆ ಅರ್ಥ ಹೇಳುತ್ತಾರೆ. ಪೂಷನ್ ಏಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಸ್ಮಿನ್ ಸಮೂಹ ತೇಜ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸೌ ಅಸೌ ಪುರುಷ ಸೋಹಮಸ್ಮಿ. ಹೇ ಪೂಷನ್ ಪೂರ್ಣ ಏಕರ್ಷೆ ಸರ್ವ ವಿಷಯತ್ವ ವಿಷಯಕತ್ವಾದಿನ ಪ್ರಧಾನ ಜ್ಞಾನವತ್ವ ಹೇತುನ ಏಕರ್ಷಿ ಶಬ್ದವಾಚ್ಯ ಸನ್ ಏಕರ್ಷ್ಯಾಖ್ಯ ಮುಖ್ಯ ಮುನಿಸ್ಥ. ಅದಕ್ಕೆರಡರ್ಥ. ಏಕರ್ಷಿ ಎಂದು ಮುನಿಗಳಿದ್ದಾರೆ, ಮುನಿಗಳ ಒಳಗಿರ್ತಕ್ಕಂಥವರೇ ಅಂತ ಒಂದರ್ಥ. ಅಥವಾ ಏಕ ಅಂದರೆ ಪ್ರಧಾನ, ಋಷಿ ಅಂದರೆ ಜ್ಞಾನ, ಸರ್ವಜ್ಞಾನ ಆದವರೇ ಅಂತ ಇನ್ನೊಂದರ್ಥ. ಯಮ ಸರ್ವನಿಯಾಮಕತೆಯ ಯಮಶಬ್ದವಾಚ್ಯ ಒಂದರ್ಥ, ಎಲ್ಲವನ್ನು ನಿಯಮನ ಮಾಡ್ತಾನಾದ್ದರಿಂದ ಯಮ, ಯಮಃ ಸಂಯಮತಾಮಹಂ. ಇನ್ನೊಂದರ್ಥ ಯಮಾಂತರ್ಗತ, ಯಮದೇವರೊಳಗಿರುವವನೇ. ಆಮೇಲೆ ಸೂರಿಭಿ ಪ್ರಾಪ್ಯತ್ವ ಹೇತುರ ಸೂರ್ಯಶಬ್ದವಾಚ್ಯ ಸನ್, ಪರಮಾತ್ಮನಿ ಸೂರ್ಯ ಅಂತ ಅಂತ ಕರೀತಾರೆ. ಸೂರಿಭಿ ಪ್ರಾಪ್ಯತ್ವ ಹೇತುನ ವಿಮೂಢ ನಾನು ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷ. ಮೂಢರಿಗೆ ದೇವರು ಕಾಣೋದಿಲ್ಲ, ಯಾರಿಗೆ ಕಾಣ್ತಾನೆ? ಸೂರಿಭಿ ಜ್ಞಾನಿಗಳಿಗೆ ಕಾಣ್ತಾನೆ. ಜ್ಞಾನಗಮ್ಯ ಪುರಾತನ ವಿಷ್ಣು ಸಹಸ್ರನಾಮ. ಅದಕ್ಕೆ ಸೂರ್ಯ ಸೂರ್ಯ ಅಂತ ದೇವರಿಗೆ ಹೆಸರು. ಇನ್ನೊಂದರ್ಥ ಸೂರ್ಯಾಂತರ್ಗತ, ಸೂರ್ಯಂದ ಅಂತರ್ಯಾಮಿ ಆದವನು, ಎರಡೆರಡು ಅರ್ಥ ಹೇಳ್ತಾರೆ ಅದಕ್ಕೆ. ಆಮೇಲೆ ಪ್ರಾಜಾಪತ್ಯ, ಪ್ರಜಾಪತೇ ಹಿರಣ್ಯ ಗರ್ಭಸ್ಯ ವಿಶೇಷೇಣ ಪ್ರಾಪ್ಯತೆಯ ಪ್ರಾಜಾಪತ್ಯ ಶಬ್ದವಾಚ್ಯ. ಎಲ್ಲರೂ ದೇವರನ್ನು ಜ್ಞಾನಿಗಳು ತಿಳಿದರೂ ಕೂಡ ಬ್ರಹ್ಮದೇವರು ವಿಶೇಷ ಬ್ರಹ್ಮದೇವರಿಂದ ವಿಶೇಷವಾಗಿ ತಿಳಿಯಲ್ಪಡೋದರಿಂದ ದೇವರಿಗೆ ಏನಂತ ಹೆಸರು? ಪ್ರಾಜಾಪತ್ಯ ಅಂತ ಹೆಸರಿದೆ. ಇನ್ನೊಂದರ್ಥ ಪ್ರಾಜಾಪತಿ ಅವರೊಳಗಿದ್ದಾರೆ, ಪ್ರಜಾಪತಿ ಅಂತರ್ಯಾಮಿಯಾಗಿ ಪ್ರಾಜಾಪತ್ಯನಾಗಿದ್ದಾನೆ. ರಸ್ಮಿನ್ ಮದೀಯಂ ಸ್ವರೂಪ ಜ್ಞಾನಂ ವ್ಯೂಹ ವಿಸ್ತಾರಯ, ನನ್ನ ಸ್ವರೂಪ ಜ್ಞಾನವನ್ನು ವಿಶಾಲಗೊಳಿಸು. ತೇಜ ಬಾಹ್ಯಜ್ಞಾನಂಚ ಸಮೂಹ ವಿಸ್ತಾರಯ, ಬಾಹ್ಯಜ್ಞಾನವನ್ನು ಜಾಸ್ತಿ ಮಾಡು, ಸ್ವರೂಪ ಜ್ಞಾನವನ್ನು ಜಾಸ್ತಿ ಮಾಡು, ನೀನು ನೋಡೋಕ್ಕೆ ಅನುಕೂಲ ಮಾಡಿಕೊಡು. ತೇಜ ಇತಿ ಸ್ವರೂಪ ಜ್ಞಾನಂ, ರಸ್ಮಿನ್ ಇತಿ ಬಾಹ್ಯಜ್ಞಾನ ಬ್ರಹ್ಮಜ್ಞಾನಂ ಬಾಹ್ಯಜ್ಞಾನಂ ವಾ. ಅದು ಈ ರೀತಿ ಬೇಕಾದ್ರೂ ಮಾಡಬಹುದು. ರಸ್ಮಿನ್ ಅನ್ನೋದಕ್ಕೆ ಬಾಹ್ಯಜ್ಞಾನ, ತೇಜ ಅನ್ನೋದಕ್ಕೇನೆ ಸ್ವರೂಪ ಜ್ಞಾನ ಅಂತೂ ಅರ್ಥ ಮಾಡಬಹುದು. ಅದಕ್ಕೆ ವಾ ಅಂತ ಹೇಳಿದರು, ಎರಡರ್ಥನೂ ಸರಿ. ತಥಾ ಯಥಾಥ ಅದರಿಂದ ಏನಾಗುತ್ತೆ ನಮಗೆ ಅಂದರೆ, ಯತ್ತೇ ರೂಪಂ ಕಲ್ಯಾಣತಮಂ ತದ್ರೂಪಂ ತೇ ಪ್ರಸಾದಾದಹಂ ಪಶ್ಯಾಮಿ. ಅದು ಅತ್ಯಂತ ಮಂಗಳಕರವಾದ ನಿನ್ನ ರೂಪವನ್ನು ನಾವು ನಿನ್ನ ಅನುಗ್ರಹದಿಂದ ಕಾಣ್ತೇವೆ. ಆದಿತ್ಯ ರಶ್ಮ್ಯಾದೀನಾಂ ಅಪಗಮನಾದಿನ ತದಂತರ್ಗತ ಪ್ರತೀತ್ಯ ಸಂಭವಾತ್ ಆದಿತ್ಯ ರಶ್ಮ್ಯಾದಿ ವಿಷಯಂ ವ್ಯಾಖ್ಯಾನಮಯುಕ್ತಂ. ಇಲ್ಲಿ ಬರೀ ಸೂರ್ಯನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಶ್ಮಿತೆಗೆ ಅಂತ ಕೇಳ್ತಾರೆ ಅಂತ ಅರ್ಥ ಮಾಡಿದರೆ ವ್ಯಾಖ್ಯಾನ ಸರಿಯಾದದ್ದಲ್ಲ. ಯಾಕೆ ಸೂರ್ಯರಶ್ಮಿ ಹೋದ ಮಾತ್ರಕ್ಕೆ ದೇವರು ಕಾಣೋದಿಲ್ಲ, ಯಾಕೆ ದೇವರನುಗ್ರಹ ಬೇಕು. ಸೂರ್ಯನುಗ್ರಹದಿಂದ ಸೂರ್ಯ ಕಾಣ್ಬೋದೇ ಹೊರತು ದೇವರು ಕಾಣೋದಿಲ್ಲ. ಅದಕ್ಕಾಗಿ ಇದೆಲ್ಲದಕ್ಕೆ ಯಾರು ಪರ ಅರ್ಥ ಮಾಡಬೇಕು? ವಿಷ್ಣುಪರ ಅರ್ಥ ಮಾಡಬೇಕೇ ಹೊರತು ಭೂಷಣ್ ಏಕರ್ಷಿ ಯಮ ಸೂರ್ಯ ಪ್ರಾಜಾಪತ್ಯ ಅಂಥೇಳಿ ಆಯಾ ದೇವತೆಗಳ ಪರಾರ್ಥವನ್ನು ಮಾಡಬಾರದು ಅಂತ ಹೇಳಿದರು. ಇವ್ರ ಪ್ರಕಾರ ಏನಾಗುತ್ತೆ, ಎಲೆ ಭೂಷಣೇ, ಎಲೆ ಏಕರ್ಷಿಯೇ, ಯಮನೇ, ಸೂರ್ಯನೇ, ಈ ರೀತಿ ಅವರವರ ಸ್ತೋತ್ರ, ಬೇರೆ ಬೇರೆ ದೇವತೆಗಳ ಸ್ತೋತ್ರ ಆಯ್ತೆ ಹೊರತು ಅದು ಯಾರು ಸ್ತೋತ್ರ ಆಗಲಿಲ್ಲ, ವಿಷ್ಣು ಸ್ತೋತ್ರನೇ ಆಗಲಿಲ್ಲ, ಅರ್ಥ ಮಾಡಬಾರದು ಅಂತ ಹೇಳಿದರು. ಆಮೇಲೆ ಯೋಸೌ ಅಸೌ ಪುರುಷ ಸೋಹಮಸ್ಮಿ, ಇದಕ್ಕೆ ಅರ್ಥ ಹೇಳ್ತಾರೆ. ಸರ್ವ ಜೀವೋತ್ತಮ ಮುಖ್ಯ ವಾಯುರೂಪ ಪ್ರತೀಕ ಸ್ಥಿತ್ಯಾದಿ ಜ್ಞಾನಂ ಅವಶ್ಯಕಮಿತಿ ಭಾವೇನ ತಸ್ಥಿತ್ಯಾಧಿಕ ಮಾಹ. ಇಷ್ಟೊತ್ತೇನು ಹೇಳಿದರು, ಯಮ ಸೂರ್ಯ ಪ್ರಾಜಾಪತ್ಯ ಅಂತ ಎಲ್ಲ ತಿಳಿಸಿದರು. ಅದು ಅದಕ್ಕಿಂತ ಮುಖ್ಯವಾದದ್ದು ಯಾವುದು ಅಂದರೆ ಮುಖ್ಯ ಪ್ರಾಣ ಅಂತರ್ಗತ ಅಂತ ಉಪಾಸನೆ ಮಾಡಿದರು. ಅದು ಪ್ರತ್ಯೇಕ ಹೇಳಿದರು ಅದನ್ನು, ಅದನ್ನೆಲ್ಲ ಸೇರಿಸಿ ಹೇಳಿಬಿಟ್ರು. ಇದನ್ನೇನು ಮಾಡ್ತಾರೆ, ಇವು ಅಸೌ ಪುರುಷ ಸೋಹಮಸ್ಮಿ. ಇವು ಅಸೌ ಪ್ರಸಿದ್ಧ, ಅಸೌ ಅಸೌ ಅಂದರೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣೇ ಸ್ಥಿತ ಇತಿ ಶೇಷ. ಅಲ್ಲಿ ಯಮಸ್ಥಿತನಾದವನು ಯಮ, ಯಮರೂಪದಿಂದ ಯಮನೊಳಗಿದ್ದಾರೆ. ಅದೇ ರೀತಿಯಲ್ಲಿ ಸೂರ್ಯರೂಪದಿಂದ ಸೂರ್ಯನೊಳಗೆ, ಮುಖ್ಯ ಪ್ರಾಣನೊಳಗೆ ಅಸುರೂಪದಲ್ಲಿದ್ದಾನೆ. ಸೋ ಅಹೇಯತ್ವಾತ್ ಅಹಮಿತ್ಯುಕ್ತ, ಇಂಥ ಪರಮಾತ್ಮನಿಗೆ ವಿಶೇಷವಾಗಿ ಅಹಂ ಅಂತ ಕರೀತಾರೆ. ಬೇರೆ ದೇವತೆಗಳಲ್ಲಿದ್ದ ರೂಪಗಳು ಯಮ ಸೂರ್ಯಾದಿಗಳು ಮಾತ್ರ, ವಾಯುದೇವರ ರೂಪ ಒಳಗಿನ ರೂಪಕ್ಕೆ ಏನಂತ ಕರೀತಾರೆ, ಅಹಂ ಅಂತ ಕರೀತಾರೆ. ಅದಕ್ಕೆ ಅಹೇಯ ರೂಪ, ಕೆಲ ಹಸರಾವೇಶ ಅದು ಪ್ರತೀಕಕ್ಕೆ ಬರೋದಿಲ್ಲ. ಅದರಿಂದಾಗಿಯೇ ವಾಯುದೇವರ ಅಂತರ್ಯಾಗದ ರೂಪಕ್ಕೆ ಬಹಳ ಮಹತ್ವ. ಅದಕ್ಕೇನೆ ಯಾವಾಗ ಹೇಳಬೇಕಾದ್ರೂ ಕೂಡ ಪಕ್ಕ ಪ್ರಾಣ ಅಂತರ್ಗತ ಅಂತ ಪದ ಸಂಕಲ್ಪಕ್ಕೂ ಸೇರಿಸ್ಬೇಕು, ತರ್ಪಣಿಗೂ ಸೇರಿಸ್ಬೇಕು, ಪ್ರತಿ ಸರ್ತಿ ಸೇರಿಸ್ಬೇಕಾದ್ರೆ. ಆ ಪ್ರತೀಕ ಬಿಟ್ಟುಬಿಟ್ರೆ ಅವಸರರು ಬಂದು ಅದು ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಸೊ ಅಹೇಯತ್ವಾತ್ ಅಹಂ ಇತ್ಯುಕ್ತಃ ಸದಾ ಅಸ್ತಿತ್ವೇನ ಮೇಯತ್ವ ಹೇತುನ ಅಸ್ಮೀತಿ ತಿನ್ಪ್ರತಿರೂಪಕ ಅವ್ಯಯ ಪದವಾಚ್ಯ. ಅಸ್ಮಿ ಅನ್ನೋದಿಲ್ಲಿ ಏನದು ಕ್ರಿಯಾಪದ ಅಲ್ಲ. ಅಸ್ಮಿ ಅಂತ ಹೇಳಿದ ಧಾತುನ ಕ್ರಿಯಾಪದ ನಡೆಸ್ತೆ ನಡೆಸಬಾರದು. ಏನದು ಒಂದು ಅವ್ಯಯ ಆಗಿದೆ. ಅದಕ್ಕೇನರ್ಥ ಅಂದರೆ ಅಸನಾನ್ ಮಿತೇಹೇ ಅಸ್ಮಿ. ಅಸನಾತ್ ಅಂದರೆ ಅಸ್ಥಿ, ಮಿತಿ ಅಂದರೆ ಜ್ಞಾನ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಯಾವಾಗಲೂ ಇದ್ದಾನೆ, ಜ್ಞಾನಿಯಾಗೇ ಇದ್ದಾನೆ. ಆಕಾಶ ಎಲ್ಲ ಕಡೆ ಇದ್ದರೂ ಕೂಡ ಜಡ ಪದಾರ್ಥ, ಅದು ಏನಿಲ್ಲ, ಅದಕ್ಕೆ ಜ್ಞಾನ ಇಲ್ಲ. ಆ ಕಾಲ ಎಲ್ಲ ಕಡೆ ಇದ್ದರೂ ಕೂಡ ಅದಕ್ಕೆ ಏನಿಲ್ಲ, ಜ್ಞಾನ ಇಲ್ಲ. ದೇವ್ರು ಹಾಗಲ್ಲ, ಅಸ್ಮಿ ಇದ್ದಾನೆ ಮತ್ತು ಜ್ಞಾನಿಯಾಗಿದ್ದಾನೆ ಅದು ಹೇಳ್ತಾರೆ. ಸದಾ ಅಸ್ತಿತ್ವೇನ ಮೇಯತ್ವ ಹೇತುನ, ಎರಡನ್ನೂ ಹೊಂದಿರೋದ್ರಿಂದ ದೇವರಿಗೆ ಅಸ್ಮಿ ಅಂತ ಕರೀತಾರೆ. ಅಂದರೆ ಅಹಂ ಅನ್ನೋದು ನಾನು ಎಂಬ ಅರ್ಥದ ಪದನೂ ಅಲ್ಲ, ಅಸ್ಮಿ ಅನ್ನೋದು ಇದ್ದಾನೆ ಎಂಬ ಅರ್ಥ ಕ್ರಿಯಾಪದನೂ ಅಲ್ಲ. ಎರಡು ಏನವು, ದೇವರ ಹೆಸರುಗಳು. ಅಹಂ ಅಂದರೆ ದೇವರು, ಅಸ್ಮಿ ಅಂದರೆ ದೇವರು. ಅದೇ ಅಹಂ ಬ್ರಹ್ಮಾಸ್ಮಿ ಅಂದರೆ ಅಲ್ಲೂ ಕೂಡ ಮೂರು ಕೂಡ ದೇವರ ಹೆಸರುಗಳೇ. ಯದ್ವಾ ಅಸೌ ಅಸೌವಿತಿ ದ್ವಯಮಪಿ ಪ್ರಥಮಾಂತಮೇವ ವಿಪ್ಸಾಯಾಂ ದುರುಕ್ತಿ. ಇನ್ನೊಂದು ಅರ್ಥದೊಳಗೆ ಅಸೌ ಅಸೌ ಅಂತ ಇಟ್ಕೊಂಡ್ರೆ ಎರಡೂ ಕೂಡ ಇದನ್ನೇ ತಿಳ್ಕೊಬೋಣ. ಏನು ಪ್ರಥಮ ವಿಭಕ್ತಿ ಅಂತ ತಿಳ್ಕೊಬೋಣ. ವಿಪ್ಸಾಯಾಮ್ ಅಂದ್ರೇನು, ಬಾಡಿ ಬನ್ನಿ ಬನ್ನಿ ಅಂತ ಕರೆದ ಹಾಗೆ ವಿಶೇಷ ತಾತ್ಪರ್ಯಕ್ಕೆ ವಿಪ್ಸ ಅಂತ ಕರೀತಾರೆ. ಪೂರ್ವಂ ಪೂಷಾದಿ ಶಬ್ದೈಹಿ ಉಪಲಕ್ಷಣತೆಯ ಪ್ರಾಣಾದಿ ಅನೇಕ ಪ್ರತೀಕಸ್ತತ್ವ ವಿಷ್ಣುವರುಕ್ತ. ಹಿಂದೆ ಪೂಷನ್ ಏಕರಿಷ ಇತ್ಯಾದಿ ಶಬ್ದಗಳಿಂದ ಪರಮಾತ್ಮ ಅವರೊಳಗಿದ್ದಾನೆ ಅಂತ ಹೇಳಿಬಿಟ್ರು. ತತ್ರ ಭೇದಶಂಕಾಯಾಮ್ ಯೋಸೋವಿತಿ ವಾಕ್ಯ ಮುಚ್ಚತೆ. ಅದಕ್ಕೆ ಒಂದು ಪ್ರಶ್ನೆ ಬಂತಾಗ, ಹಾಗಿದ್ರೆ ತತ್ರ ಭೇದಶಂಕಾಯಾಮ್ ಈ ಸೂರ್ಯಾಂತರ್ಗತ ರೂಪ ಯಮಾಂತರ್ಗತ ರೂಪ ಇವುಗಳಿಗೆ ಪರಸ್ಪರ ಭೇದ ಇದೆ ಅಂತ ಪ್ರಶ್ನೆ ಬಂದರೆ ಅದಿಲ್ಲ ಅಂತ ಹೇಳೋದಕ್ಕೆ ಈ ಮಾತು ಹೇಳ್ತಾರೆ. ಪರಮಾತ್ಮ ಎಲ್ಲೆಲ್ಲಿದ್ದಾನೋ ಅಲ್ಲಿ ಹೇಗಾಗಿದ್ದಾನೆ, ಅಹಂ ಅಸ್ಮಿಯಾಗೇ ಇದ್ದಾನೆ, ಅಹೇನಾಗೇ ಇದ್ದಾನೆ. ಯೋಸೋ ವಸೌ ಪುರುಷ ಪ್ರಾಣಾದಿ ಅನೇಕ ಪ್ರತೀಕೇಶು ಸ್ಥಿತ ಸೋ ಅಹಮಸ್ಮಿ ಮದಂತರ್ಯಾಮಿತಯ ಅಸ್ತಿ ಇತ್ಯರ್ಥ. ಅವನೇನು ಅಂತರ್ಯಾಮಿಯಾಗಿಯೂ ಇದ್ದಾನೆ, ಅಹೇಯನಾಗಿಯೂ ಇದ್ದಾನೆ, ಜ್ಞಾನಪೂರ್ಣನಾಗಿಯೂ ಇದ್ದಾನೆ. ಪೂಷಾದಿ ಅನೇಕ ಪ್ರತೀಕೇಶು ಮಯಿ ಚ ಸ್ಥಿತ ಏಕ ಏವೇತಿ ಫಲಿತೋ ಅರ್ಥ. ಪೂಷಾದಿ ಅನೇಕ ಪ್ರತೀಕೇಶು ಮಯಿ ಚ ಸ್ಥಿತ ಏಕ ಏವ. ಸೂರ್ಯಾದಿ ಅನೇಕ ಪ್ರತೀಕಗಳಲ್ಲೂ ಇದ್ದಾನೆ, ನನ್ನೊಳಗೂ ಇದ್ದಾನೆ. ಆ ರೂಪ ಒಂದೇ, ಪರವಾದ ರೂಪರೂಪಗಳಿಗೆ ಭೇದ ಇಲ್ಲ. ಅದರಿಂದಾಗಿಯೇ ಬಿಂಬರೂಪ ಚಿಂತನೆ ಅಂದರೂ ಒಂದೇ, ಭಗವಂತನ ಸರ್ವರೂಪಗಳ ಚಿಂತನೆ ಅಂದರೂ ಒಂದೇನೆ. ಏಕ ಏವೇತಿ ಫಲಿತೋರ್ಥ, ಒಟ್ಟು ಫಲಿತೋರ್ಥ ಅಂದ್ರೇನು ತಾತ್ಪರ್ಯ. ಅಹಂ ಪದಸ್ಯ ಪ್ರತ್ಯಗಾತ್ಮ ಜೀವಾಂತರ್ಯಾಮಿಣಿ ಮುಖ್ಯತಯ ತತ್ಸಮವಿವ್ಯಾಹಾರಾದಸ್ಮೀತಿ ಉತ್ತಮ ಪುರುಷ ಪ್ರಯೋಗೋಪಿ ಸಾಧುರೇವೇತಿ ಜ್ಞೇಯಂ. ಆಗ ಒಂದು ಪ್ರಶ್ನೆ ಬಂತು, ಈ ಅಹಂ ಅನ್ನೋದಕ್ಕೆ ಅಹಂ ಅಂತಲೇ ಇಟ್ಕೊಬೋಣ, ಅಸ್ಮಿವದಕ್ಕೆ ಅಸ್ಮಿ ಅಂತಲೇ ಇಟ್ಕೊಬೋಣ, ಹೋಗಲಿ ನಿಮ್ಮ ಪ್ರಕಾರನೇ ಮಾಡೋಣ. ಆಗಲೂ ಕೂಡ ವಿರೋಧ ಇಲ್ಲ. ಅಹಂ ಶಬ್ದಕ್ಕೇನರ್ಥ, ಪ್ರತ್ಯಗಾತ್ಮ ಜೀವಾಂತರ್ಯಾಮಿಣಿ ಮುಖ್ಯತಯ ತತ್ಸಮವಿವ್ಯಾಹಾರದ ಅಸ್ಮಿ. ಆ್ಯಕ್ಚುಲಿ ಅಹಂ ಅಂತ ಕರ್ಕೊಂಡ್ರೆ ನಮಗೆ ಮೇಲ್ನೋಟಕ್ಕೆ ಅರ್ಥ ಏನು, ನಾನು ಅಂತ. ಒಳಗಿನ ಅರ್ಥ ನನ್ನ ಅಂತರ್ಯಾಮದ ಪರಮಾತ್ಮ ಅಂತ ಅರ್ಥ. ಅದಕ್ಕೆ ನಾನು ಬಂದಿದ್ದೇನೆ, ಯಾವುದೋ ಸಂಸ್ಥೆಯಿಂದ ಬಂದಿರ್ತಾನೆ, ಸಂಸ್ಥೆ ಹೆಸರು ಕೂಗ್ತಾರೆ, ಎಂದಿರ್ತಾನೆ ನಾನು ಅಂತ ಕೂತ್ಕೊತಾನೆ. ಆ ಸಂಸ್ಥೆ ನಾನು ಅಲ್ಲ, ಆ ಸಂಸ್ಥೆಯ ಪ್ರತಿನಿಧಿ ನಾನು ಅಂತ ಅರ್ಥ. ಅಹಂ ಅಂದ್ರೇನು, ಪರಮಾತ್ಮನ ಪ್ರತಿನಿಧಿಯಾಗಿ ನಾನಿದ್ದೇನೆ ಹೊರತು ದೇವರು ದೇವರೇನೆ. ಅಹಂ ಅಂದರೆ ದೇವರೇ, ನಾನು ಪ್ರತಿನಿಧಿಯಾಗಿ ನಾನಿದ್ದೇನೆ ಅಂತ ಇನ್ನೊಂದು ಅರ್ಥ. ಪ್ರತ್ಯಗಾತ್ಮ ಜೀವಾಂತರ್ಯಾಮಿಣಿ ಮುಖ್ಯತಯ ತತ್ಸಮವಿವ್ಯಾಹಾರಾತ್ ಅಸ್ಮೀತಿ ಉತ್ತಮ ಪುರುಷ ಪ್ರಯೋಗೋಪಿ ಸಾಧುರೇ ವೈತಿ ಜ್ಞೇಯಂ. ಸೊ ಅಸ್ಮಿ ಅನ್ನೋದು ಪರಮಾತ್ಮನೇ ಅನ್ವಯ ಹೊರತು ಬೇರೆ ಅಲ್ಲ. ಈ ದೃಷ್ಟಿಯಿಂದ ಯೋ ಅಸೌ ಅಸೌ ಪುರುಷ ಸೋಹಮಸ್ಮಿ ಅಂತ ಹೇಳಿದರು. ಅದಾದಮೇಲೆ ವಾಯು ಅನಿಲಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ಮತ್ತೊಂದು ಪ್ರಶ್ನೆ ಬಂತಾಗ, ಸರಿ ಹೋಗಲಿಲ್ಲ ಇದೆ, ಅದಕ್ಕೆ ಎಲ್ಲರೊಳಗೂ ದೇವರಿದ್ದಾನೆ ಅಂತ ಹೇಳಿದರೆ ಈ ಸೂರ್ಯಾದಿಗಳು ಅನಿತ್ಯ, ನಮ್ಮೊಳಗೆ ದೇವರಿದ್ದಾನೆ, ನಾವು ಅನಿತ್ಯ ಅಂದಮೇಲೆ ನಮ್ಮೊಳಗಿರೋ ದೇವರೇನಾಗಬೇಕಾಗಿದ್ರೆ ಅವನು ಅನಿತ್ಯರಾಗ್ತಾನೆ ಅಂದರೆ ಉತ್ತರ ಕೊಡ್ತಾರೆ, ಇಲ್ಲ. ವಾಯು ಅನಿಲಂ ಅಮೃತಂ, ಅನಿಲಂ ಆ ಪರಮಾತ್ಮನಿಗೆ ನೆಲೆಯಾದಂಥ ವಾಯುದೇವರೇ ಅಮೃತರಾಗಿರಬೇಕಾದ್ರೆ ಆ ನೆಲೆ ಕೊಡ್ತಕ್ಕಂಥ ಪರಮಾತ್ಮ ಏನಾಗಿರಬೇಕು, ಪರಾಮೃತನಾಗಿರಬೇಕು ಅಂಥೇಳಿ ಯುಕ್ತಿಯನ್ನು ಕೊಟ್ಟರು. ವಾಯುರಿಲಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ, ಇದಂ ಶರೀರಂ ಭಸ್ಮಾಂತಂ. ಆದರೆ ವಾಯು ಅಮೃತಂ, ವಾಯುದೇವರು ಮಾತ್ರ ಏನಾಗೋದಿಲ್ಲ, ದೇಹ ಹೋದರೂ ಕೂಡ ವಾಯುದೇವರು ಏನಾಗೋದಿಲ್ಲ. ದೇಹ ಹೋದಾಗ ದೇಹದೊಳಗಿರೋ ವಾಯುದೇವರಿಗೆ ಏನಾಗೋದಿಲ್ಲ, ಅಂದಮೇಲೆ ಅವರೊಳಗಿರೋ ಪರಮಾತ್ಮನ ಏನಾಗುತ್ತೆ, ಏನೂ ಆಗೋದಿಲ್ಲ. ಆದ್ದರಿಂದ ದೇವ ನಿತ್ಯತ್ವಕ್ಕೆ ಯಾವ ವಿರೋಧನೂ ಇಲ್ಲ ಅಂತ ಹೇಳೋದಕ್ಕೆ ವಾಕ್ಯ ಬಂತು. ವಾಯು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ, ಅದಕ್ಕೆ ಅರ್ಥ ಹೇಳಿ. ಆ ನಿಲ, ನಿಲ ಅಂದರೆ ನಿಲಯನ, ಆ ನಿಲಯನ ಅಂದರೆ ಪರಮಾತ್ಮನಿಗೆ ನೆಲೆಯಾದಂತಹ, ಪರಮಾತ್ಮನಿಗೆ ವಾಸಸ್ಥಾನವಾದಂತಹ ವಾಯು, ವಾಯುದೇವರು ಅಂತ ಅವರಿಗೆ ಅನ್ವಯ. ವಾಯುದೇವರಿ ಅಬ್ಜೆಕ್ಟಿವ್ ಅದು. ಇದಕ್ಕೆ ಮುಂದೇನು ಮಾಡಿದರು, ಯೋಸೋ ವಸೋಪ ಹಿಂದೆ ಹೇಳಿದ್ದರಿಂದ ಈ ವಾಕ್ಯ ಬಿಟ್ಟುಬಿಟ್ರು. ಅರ್ಥ ಕೊಡಬೇಕಾದ್ರೆ ರಾಯರ ಮಂತ್ರ ಅರ್ಥನ ಬರಲೇ ಇಲ್ಲ ಇದಕ್ಕೆ. ಕೃಷ್ಣ ಅಂಥೇಳಿ ಯೋಸೋ ವಸೋ ಪುರುಷ ಅಂತ ಬಿಡಿಸಿಬಿಟ್ರು, ರಾಯರದು ಮಿಸ್ ಆಗಿಬಿಟ್ಟಿದೆ. ಎಲ್ಲಿದೆ? ಅಲ್ಲೇ ಹಾಕ್ಬಿಟ್ಟು, ಇಲ್ಲಿ ಇಲ್ಲಿ ಕೊಡ್ಬೇಕು, ಎಲ್ಲೆಲ್ಲೋ ಏನೋ ಹಾಕ್ಬಿಟ್ಟಿದ್ದಾರೆ. ಮೊದಲು ರಾಯರದು ಕೊಟ್ಟು ಆಮೇಲೆ ಅವ್ರು ಕೊಟ್ಟಿದ್ದಾರೆ ಎಲ್ಲ ಕಡೆ. ಇದು ಉಲ್ಟ ಪಲ್ಟ ಮಾಡಿಬಿಟ್ಟಿದ್ದಾರೆ. ಹಾಗಾಗಬಾರ್ದು. ಈಗ ವಾಯು ಅನಿಲಮೃತಂ, ಅದಕ್ಕೆ ಉತ್ತರ, ನಾನು ಪರಮೇಶ್ವರಸ್ಯ ಯತ್ ಕಲ್ಯಾಣ ರೂಪತ್ವ ಮುಕ್ತಂ, ಪರಮಾತ್ಮನಿಗೆ ಕಲ್ಯಾಣ ರೂಪತ್ವವನ್ನು ಹೇಳಿದಿರಿ. ಯಚ್ಚ ಸೋಹಮಸ್ಮೀತಿ ಜೀವಾಂತರ್ಗತಸ್ಯ ನಿತ್ಯಾಸ್ತಿತ್ವ ಮುಕ್ತ. ಮತ್ತೆ ಸೋಹಮಸ್ಮಿ ಅಂಥೇಳಿ ಜೀವಾಂತರ್ಗತ ರೂಪಕ್ಕೂ ಕೂಡ ನಿತ್ಯಾಸ್ತಿತ್ವವನ್ನು ಹೇಳಿದಿರಿ. ತನ್ನ ಯುಕ್ತಂ, ಅದು ಸರಿಯಲ್ಲ. ಇದು ಪೂರ್ವಪಕ್ಷೀಯ ವಾದ. ಯಾಕೆ? ದೇಹನಾಶಸ್ಯ ಪ್ರತ್ಯಕ್ಷಾದಿ ಸಿದ್ಧತೆಯ, ದೇಹನಾಶವಾಗೋದು ಕಣ್ಣಾರೆ ಕಾಣ್ತಾ ಇದೆ. ತದಂತರ್ಗತ ಜೀವಸ್ಯ ಇವ ಮರಣಾದಿ ಅವಶ್ಯಂ ಭಾವಾತ್. ದೇಹ ಹೋದಾಗ ದೇಹದೊಳಗಿದ್ದ ಜೀವ ಮೃತನಾದ ಅಂತ ಹ್ಯಾ ಕರೀತಾರೋ, ಒಳಗಿರೋ ದೇವರನ್ನು ಮೃತನಾದ ಅಂತ ಕರಿಬೇಕಾಗ್ತದೆ. ಮರಣಾದಿ ಅವಶ್ಯಂ ಭಾವಾತ್, ದೇವರಿಗೂ ಮರಣ ಬರಲೇಬೇಕಾಗುತ್ತೆ. ಇತ್ಯಾಶಂಕಾಂ, ಇದು ಪ್ರಶ್ನೆ. ಇದಕ್ಕೆ ಶಂಕ ಕೈಮುತ್ತೇನೆ ನಿರಾಹ, ಇದು ಕೈಮುತ್ತೆ ಯುಕ್ತಿಯಿಂದ ಉತ್ತರಕ್ಕೆ ಶಂಕೆ ಉತ್ತರ ಕೊಡ್ತಾ ಇದ್ದಾರೆ. ಏನದು? ವಾಯು ರೀತಿ ಯದ್ಯಪಿ ಇದಂ ಶರೀರಂ ಭಸ್ಮಾಂತಂ, ಈ ದೇಹ ಬೂದಿಯಾಗೋದು ನಿಜ, ತಥಾಪಿ ತದಂತರ್ಗತಸ್ಯ ಹರೇಹೇ ನ ಮರಣಾದಿ ದೋಷ ಪ್ರಸಕ್ತಿ. ಆದರೂ ಕೂಡ ದೇಹಾಂತರ್ಗತವಾದ ಜೀವಾಂತರ್ಗತನಾದ ಪರಮಾತ್ಮನಿಗೇನಿಲ್ಲ, ಮರಣಾದಿ ದೋಷಗಳ ಪ್ರಸಕ್ತಿ ಇಲ್ಲ. ಕುತಃ, ಯಾತಕ್ಕೆ? ಅನಿಲಂ ಅಹ ಬ್ರಹ್ಮ ಏವ ನಿಲಂ, ನಿಲಯನಂ ಆಶ್ರಯೋ ಯಸ್ಯ ಸೋ ನಿಲಃ. ಆ ಬ್ರಹ್ಮನನ್ನೇ ಆಶ್ರಯವನ್ನಾಗಿರ್ತ ವಾಯುದೇವರೇ ಅಮೃತಂ, ಅಮೃತರಾಗಿರಬೇಕಾದ್ರೆ ಆಶ್ರಯ ಕೂಡ ಪರಮಾತ್ಮ ಆಗಿರಬೇಕು ಅಂತ ಯುಕ್ತಿ. ಪರಮೇಶ್ವರ ಆಶ್ರಿತೋ ವಾಯುರಪಿ ಯದ ಅಮೃತ ನಿತ್ಯ ಅಥ ತದಾ ಪರಮೇಶ್ವರ ಅಮೃತ ಇತಿ ಕಿಂ ವಕ್ತವ್ಯಂ, ಪರಮೇಶ್ವರ ಅಮೃತ ಅಂತ ಬೇಡ ಹೇಳಬೇಕಾ ಅಂತ ಹೇಳಿದರು. ಇವನ್ನ ಲಕ್ಷಾಧೀಶನೇ ಶ್ರೀಮಂತ ಅಂತ ಕರೆದರೆ ಕೋಟ್ಯಾಧೀಶ ಮಹಾಶ್ರೀಮಂತನಾಗ್ತಾನೆ ಹೊರತು ಯಾವನು ಬಡವ ಇದ್ದಿರಬಹುದು ಅಂತ ಹೇಳೋದಿಲ್ಲ. ಯಾಕೆ ಅವನಿಗಿಂತ ಹೆಚ್ಚಿದ್ದಾನೆ. ಅದಕ್ಕೆ ವಾಯೋರ ಅಮೃತತ್ವ ನಿತ್ಯ ಜ್ಞಾನತ್ವೇನ ಜ್ಞೇಯಂ. ಅದು ವಾಯುದೇವರ ಅಮೃತ ಅಂತ ಹೇಳಿದರೆ ಅದು ಪ್ರಶ್ನೆ ಬಂತೀಗ. ವಾಯುದೇವರ ಅಮೃತರು ಆಗಿದ್ದರೆ ಅಂದರೆ ವಾಯುದೇವರ ಅಮೃತ, ದೇವರ ಅಮೃತ ಅಂದರೆ ಸಾಮ್ಯ ಬರುತ್ತೆ. ಅದಕ್ಕೆ ಹೇಳ್ತಾರೆ ವಾಯುದೇವರ ಅಮೃತ ಅಂದರೆ ಅರ್ಥ ಬೇರೆ, ದೇವರ ಅಮೃತ ಅಂದರೆ ಅರ್ಥ ಬೇರೆ. ಸ್ವಾತಂತ್ರ್ಯ ಏನಲ್ಲ, ವಾಯುದೇವರಿಗೆ ಪ್ರಾಕೃತ ದೇಹ ಇದ್ದು ನಾಶ ಇದೆ, ದೇವರಿಗಿಲ್ಲ. ಈ ವ್ಯತ್ಯಾಸ ಇರೋದರಿಂದ ವಾಯು ಅದೆಲ್ಲ ಅಮೃತ ಅರ್ಥ ಬೇರೆ ಅಂತ ತಿಳಿಸಿದರು. ಅದು ಲಕ್ಷ್ಮಿಗೆ, ಮಹಾಲಕ್ಷ್ಮಿನೂ ಅಮೃತ, ನಾರಾಯಣನೂ ಅಮೃತ. ವ್ಯತ್ಯಾಸ ಏನಂದರೆ ಸ್ವತಂತ್ರ ಅಸ್ವತಂತ್ರ ಹೇಳಬೇಕು. ವಾಯುದೇವರ ಅಮೃತ ಇವರ ಅಮೃತ ಅಂತ ಹೇಳಿದರೆ ವಾಯುದೇವರಿಗೆ ಜ್ಞಾನ ನಿತ್ಯತ್ವದಿಂದ, ಏವಂ ಪ್ರಳಯ ಕಾಲೇಪಿ ಪರಹ ಪ್ರತಿಭಾತ ಪರಾವರ, ಆ ನಿತ್ಯತ್ವ ಇದೆ ಹೊರತು ದೇಹ ಚೇಂಜ್ ಆಗುತ್ತೆ. ಅವರು ವಾಯುದೇವರು ದೇಹ ಬಿಟ್ಟುಬಿಟ್ಟು ಏನಾಗ್ತಾರೆ? ಬ್ರಹ್ಮದೇವರಾಗ್ತಾರೆ. ಆದರೆ ದೇಹರಾಶೆ ಇದೆ ಅವರಿಗೆ, ಅದು ಒಂದು ಸರ್ತಾರ ದೇಹರಾಶೆ ಇದೆ. ಆದರೆ ಯಾರಿಗಿಲ್ಲ? ಲಕ್ಷ್ಮೀನಾರಾಯಣ ಇಲ್ಲೇ ಇಲ್ಲ. ಅಲ್ಲಿ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅಲ್ಲಿ ಹೇಳಬೇಕು. ಇಲ್ಲಿ ದೇಹರಾಶ ಜ್ಞಾನನಾಶ ಅಂತ ವ್ಯತ್ಯಾಸ ತೋರಿಸ್ಬೇಕು, ಹೇಳಬೇಕಾಗ್ತದೆ. ಅದಕ್ಕೆ ಹೇಳಿದ್ದು ಲಕ್ಷ್ಮೀನಾರಾಯಣರು ಮಾತ್ರನೇ ಸರ್ವಥಾರಾಶ ಇಲ್ಲವರು. ಆದರೆ ಸ್ವಾತಂತ್ರ್ಯ ತೊಗೊಂಡ್ಬಿಟ್ಟಾಗ ದೇವರಿಗೊಂದೇ, ಅನಿತ್ಯತ್ವ ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ. ಇದರಲ್ಲಿ ಅನಿತ್ಯತ್ವ ಘಟಾದಿಗಳಿಗೆಲ್ಲ ಇದೆ, ದೇಹಹಾನಿಗೆ ಜೀವನಿಗಿದೆ, ದೇವರಿಗೆ ಬಂತು. ಆಮೇಲೆ ಇದಿದೆ ಅನಿತ್ಯತ್ವ ದುಃಖ ಪ್ರಾಪ್ತಿ ಎಂಬುದು ಯಾರ್ಯಾರಿಗಿದೆ? ಈಗ ವಾಯುದೇವರಿಗೂ ಬಂತು ದುಃಖ ಪ್ರಾಪ್ತಿ. ಎಂಥ ದುಃಖ ಪ್ರಾಪ್ತಿ ಅವರಿಗೆ? ಪಾಸಿಟಿವ್ ಅಲ್ಲಿ ನೆಗೆಟಿವ್. ಏನದು? ರುಜುನಾಮ್ ಏಕೈವ ಆಸ್ತಿ ಪರಮೋತ್ಸಾಹ ವರ್ಜನ, ಪರಮೋತ್ಸಾಹ ಇಲ್ಲ ಅನ್ನೋ ದುಃಖ ಇದೆ. ಆದ್ದರಿಂದ ಅವರಿಗೂ ಬಂತು ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಇತಿ ದ್ವೇದೈವ ಚೇತನಂ ಅಂತ ಹೇಳಬೇಕಾದ್ರೆ ಅದು ಮಾತು ಅರ್ಥ ಬರೆದಿದ್ದಾರೆ. ದುಃಖ ಸ್ಪೃಷ್ಟ ಆದರೂ ದುಃಖ ಪ್ರಾಪ್ತಿ ಅಂದರೆ ಒಂದೇ ಅವರಿಗಿದೆ. ಮತ್ತು ಒಂದ್ಸರಿ ದೇಹ ಬಿಡ್ತಾರಲ್ಲ ಅದೂ ಇದೆ. ಆಮೇಲೆ ಮಹಾಲಕ್ಷ್ಮಿಗೆ ಮೂರು ಇಲ್ಲ, ದೇಹ ಯಾವ್ಯಾವುದಿಲ್ಲ. ಆದರೆ ಇನ್ನೊಂದಿದೆ, ಕೊನೆಯದಿದೆ, ಅದು ಮಹಾಲಕ್ಷ್ಮಿಗೂ ಇದೆ ಅಪೂರ್ಣತ. ದೇವರಿಗೆ ಅದಿಲ್ಲ. ನಾಶ ಚತುರ್ವಿಧ ಪ್ರೋಕ್ತ, ನಾಶ ಎಷ್ಟು ವಿಧ? ನಾಲ್ಕು ವಿಧ. ದೇವರಿಗೇನಿಲ್ಲ? ತದಭಾವೋ ಹರೇ ಸದ, ಯಾವ ನಾಶನೂ ದೇವರಿಗಿಲ್ಲ. ಸ್ವಲ್ಪ ವಾಯುದೇವರಿ ಮಹಾಲಕ್ಷ್ಮಿ ಬಂತು, ವಾಯುದೇವರಿಗೆ ಜಾಸ್ತಿ ಆಯಿತು. ಸ್ವರೂಪದ ದೇಹ ನಾಶ ಇದೆ, ಅದೇನು ನಾಶ? ಜ್ಞಾನ ನಾಶ ಇಲ್ಲ. ಆ ರೀತಿಯತ್ವ ಬಂತು. ಅಂಥ ಅಮೃತತ್ವ ಇರೋದು ಸ್ಪೆಷಾಲಿಟಿ ಅಂತ ಹೇಳಿ. ಇತ್ಯುಕ್ತೇಹೇ ಏತೇನ ಮಾತರಿಶ್ವಾ ವ್ಯಾಖ್ಯಾತ ಇತ್ಯತ್ರ ಅದನ್ನೆಲ್ಲ ಹೇಳ್ತಾರೆ. ಈಗ ರಾಯರ ಅದಕ್ಕೆ ಅನಿಲ ಅಮೃತ ಪದಯೋ ಲಿಂಗವ್ಯತ್ಯಯೋ ಜ್ಞೇಯ. ಹಾಗೆ ವಾಯು ಅನಿಲ ಅಂತಾಗಬೇಕು, ವಾಯು ಅಮೃತ ಅಂತಾಗಬೇಕು, ಅಲಿಲಂ ನಪುಂಸಕಲಿಂಗ ಅಮೃತಂ ಇದು ಬಂತಂತ ಕೇಳಿದರೆ ಲಿಂಗ ವ್ಯತ್ಯಯ ಮಾಡ್ಕೊಂಡು ಓದಬೇಕು ಅಂತ ಹೇಳಿದರು. ಅದು ವೇದಗಳಲ್ಲೇ ಉಂಟು. ಅನಿಲಾಮೃತ ಪದಯೋ ಲಿಂಗ ವ್ಯತ್ಯಯೋ ಜ್ಞೇಯ ವಾಯೋನಮೃತತ್ವ ನಿತ್ಯ ಜ್ಞಾನತ್ವೇನ ಜ್ಞೇಯಂ. ನಿತ್ಯ ಜ್ಞಾನ ಅವರದು ಆ ವಿಷಯ ಎಲ್ಲಿ ಬಂದಿದೆ ಅಂದರೆ ಅತಿರೋಹಿತ ವಿಜ್ಞಾನ ವಾಯುರಪಿ ಅಮೃತ ಸ್ಮೃತ ಇತ್ಯುಕ್ತೇ ಇಲ್ಲಿ ಇಲ್ಲಿ ವಾಕ್ಯ ಅದು. ಏತೇನ ಮಾತರಿಶ್ವಾ ವ್ಯಾಖ್ಯಾತಃ ಇತ್ಯತ್ರ ಭಾಷ್ಯಾದೋ ತಥಾ ನಿರ್ಣಯಾಚ್ಚ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ವಾಯುದೇವರು ನಿತ್ಯ, ದೇವರು ನಿತ್ಯ ಅಂದರೆ ವಾಯುದೇವರ ಮೇಲೆ ಸೃಷ್ಟಿ ಜನ್ಮಾದ್ಯಶೇತ ಬರಲಿಲ್ಲ ದೇವರಿಗೆ ಅಂತ ಕೇಳಿದರೆ ವಾಯುದೇವರಿಗೆ ಒಂದು ರೀತಿ ಅನಿತ್ಯತ್ವ ಇದೆ ಅಂತ ಹೇಳಿಬಿಟ್ಟು ನಿತ್ಯತ್ವನೂ ಒಪ್ಪಿಕೊಂಡು ಅನಿತ್ಯತ್ವನೂ ಒಪ್ಪಿಕೊಂಡಿದ್ದರಿಂದ ಪರಮಾತ್ಮನಿಗೆ ಅವರ ಮೇಲೆ ಏನು ಬಂತು, ಸ್ವಾಮಿತ್ವ ಬಂತು ಅಂತ ಹೇಳಿದ್ದಾರೆ. ಅದೆಲ್ಲ ಹಿಂದೆ ಆಗಿದೆ ಭಾಷ್ಯದೊಳಗೆ, ನೋಡಿ ತಿಳ್ಕೊಂಡು ಅಂತ ಹೇಳಿಬಿಟ್ರು. ಇಷ್ಟ ಆಯಿತು. ಈಗ ಮತ್ತೆ ಭಾಷ್ಯ ಇದಿಷ್ಟು ಖಂಡಾರ್ಥ ಓದಿದ್ದಿಲ್ಲ ಅಂತ ಓದಿದ್ದು. ಏನೋ ಯಾಕೆ ಬಂತು ಅಂತ ಕೇಳಿದೆ. ಅಂತರ್ಗತ ಅಂತ ಹೇಳಿದಾಗ ಉದಾಹರಣೆಗೆ ಮನೆಯೊಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಮನೆ ಸುಟ್ಟೋಯ್ತು, ಒಳಗಿರೋನು ಏನಾಗ್ತಾನೆ, ಸುಟ್ಟು ಹೋಗ್ಬೇಕಲ್ಲ. ಅಲ್ಲ, ಜೀವ ದೇಹ ಎಲ್ಲಿ, ಜೀವ ಎಲ್ಲಿದ್ದಾನೆ? ಅಲ್ಲ ಅಲ್ಲ ಅಲ್ಲ, ಹೇಳಿ ಪ್ರಶ್ನೆ ಏನು ಅಂದರೆ ಮೊದಲು ಏನು ಹೇಳಿದ್ರಿ ಈಗ? ಅಲ್ಲ 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 ಅಲ್ಲ, ಫಸ್ಟ್ ಇಲ್ಲಿ ಉದಾಹರಣೆಗೆ ನಾವೀಗ ಉಪಾಸನೆ ಮಾಡ್ಬೇಕಾದ್ರೆ ಎಲ್ಲಿದ್ದೇವೆ ನಾವೀಗ? ದೇಹದೊಳಗೆ ಇರೋದು, ಗೊತ್ತಾಯ್ತಾ? ನಮ್ಮೊಳಗೆ ಯಾರಿದ್ದಾರೆ? ದೇವರಿದ್ದಾರೆ ದೇಹದೊಳಗೆ. ಪ್ರಶ್ನೆ ಏನು ಅಂದರೆ ದೇಹಾಂತರ್ಗತ ಯಾತಕ್ಕೆ ಬೇಕೀಗ? ಜೀವಾಂತರ್ಗತ ಅಷ್ಟೇ ಹೇಳಿರೋದ್ರಿಂದ ದೇಹಾಂತರ್ಗತ ಯಾತಕ್ಕೆ ಬೇಕು ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದರೆ ಉಪಾಸನೆ ಮಾಡಿದ್ರೆ ನಮ್ಗೆ ಹೇಳಿದ್ದಾರೆ. ಉಪಾಸನೆ ಎಲ್ಲಿ ಮಾಡ್ತಿರೋದು ನಾವೀಗ? ಸಾಧನ ದೇಹದಲ್ಲಿ ಇದೇ ಮಾಡ್ತಿರೋದು. ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ ಹೋದರೆ. ಸಾಧನ ದೇಹದೊಳಗೆ ದೇಹ ಬೇರೆ ಜೀವ ಬೇರೆ, ದೇಹದೊಳಗೆ ಜೀವ ಇತ್ತ. ದೇಹನಾಶ ಆದಾಗ ಏನಂತೇವೆ ನಾವೀಗ? ಜೀವ ಮೃತ ಅಂತೇವೆ. ದೇಹನಾಶ ದೇಹದೊಳಗಿನ ಜೀವ ಏನಾದ? ಮೃತನಾದ. ಹಾಗೆ ಜೀವನೊಳಗಿರ ದೇವರು ಏನಾಗಬೇಕಾಗಿದ್ರೆ? ದೇಹಾಂತರ್ಗತ ಜೀವನೇ ಹೋದಾಗ ದೇಹಾಂತರ್ಗತ ಜೀವಾಂತರ್ಗತ ಎರಡೂ ಆಗಿರೋ ದೇವರು ಏನಾಗಬೇಕು? ಸೋಪಿ ಮೃತ ಅಂತ ಯಾಕೆ ಹೇಳಬಾರ್ದು ಅಂದರೆ ಹೇಳಬಾರ್ದು. ಅಲ್ಲ, ಅದು ಇನ್ನೊಂದು ಅರ್ಥ. ಅದು ಇಲ್ಲೇನು ಹೇಳಬೇಕು, ನಾವೀಗ ಇದ್ರೂ ನಾಶ ಆಗೋದಿಲ್ಲ, ತ್ಯಾಗ ಬಿಡೋ ಪ್ರಶ್ನೆ ಅಲ್ಲ. ಉದಾಹರಣೆಗೆ ಮನೆಯೊಳಗೆ ಇದ್ದಿಲ್ಲ, ನಾಶವಾಗಲಿಲ್ಲ ಅಂತ ಹೇಳ್ಬೋದು. ಮನೆಯೊಳಗೆ ಇದ್ದು ನಾಶ ಆಗಲಿಲ್ಲ, ಯೋಗಿ ಇದ್ದಾರೆ, ಅವನಿಗೆ ಆಗೋದಿಲ್ಲ. ಇದೆಲ್ಲ ಎಲ್ಲಿ ಹೇಳಿದ್ದಾರೆ? ತಾಯಿಮೋ ಪುರುಷೋ ಲೋಕೆ ಶರಶ್ಚಾಕ್ಷರ ಹೇಳಬೇಕಾದ್ರೆ ಅಲ್ಲಿ ಉತ್ತರ ಕೊಡ್ತಾರೆ. ಮುಂದೆ ವಿವರ್ತಿ ಅವ್ಯಯ ಈಶ್ವರ ಅಂತ ಬಂತು. ಅಟ್ಟಿಕಾರ ಬರೀತಾರೆ, ವಿವರ್ತಿ ಅವ್ಯಯ ಈಶ್ವರ. ಜಗತ್ತಿನೊಳಗೆ ಪರಮಾತ್ಮ ಇದ್ದ ಧಾರಣೆ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನು ನಾಶನಾಗ್ತಾನ ಅಂದರೆ ಅವ್ಯಯ ಅಂತ ಹೇಳಿ. ನಾಶನ ಆಗೋದಿಲ್ಲ. ಯಾಕೆ ನಾಶ ಆಗೋದಿಲ್ಲ ಜಗತ್ತಾದ್ಮೇಲೆ ಅಂತ ಕೇಳಿದರೆ ಈಶ್ವರ ಅಂತ ಹೇಳಿ ಸಮರ್ಥ ಅವನು. ಇವರು ಉದಾಹರಣೆಗೆ ಬೆಂಕಿ ಹತ್ತಿರ್ತದೆ ಮನೆಯೊಳಗೆ, ಎಲ್ಲರೂ ಹೊರಗೆ ಕರೀತಾರೆ, ಇವ್ರು ಆರಿಸೋರೊಳಗೆ ಹೋಗ್ತಾರೆ. ಏನು ಹಾಕ್ಕೊಂಡಿದ್ದಾನೆ ಅವನೀಗ? ಫೈರ್ ಪ್ರೂಫ್ ಡ್ರೆಸ್ ಇದೆ ಅವನಿಗೆ, ಬಟ್ಟೆ ಹತ್ತೋದಿಲ್ಲ, ಆ ರೀತಿ ಹೋಗ್ತಾರೆ. ಅದಕ್ಕೆ ಈಶ್ವರ ಅಂತ ಕಾರಣ ಕೊಟ್ಟರೆ. ಸೊ ಎರಡು ರೀತಿ ಉತ್ತರ ಕೊಡ್ಬೇಕು ನಾವೀಗ. ದೇಹ ನಾಶವಾದರೂ ಜೀವನಿಗೆ ದೇಹ ಸಂಬಂಧ ಹೋಯಿತು ಅಂತ ಮೃತ. ಪರಮಾತ್ಮನೇ ಮಾತ್ರ ಮೃತದೇಹದಲ್ಲೂ ಪರಮಾತ್ಮ ಇದ್ದಾನೆ. ಮತ್ತೆ ಏಕೆ ದ್ರವ್ಯಂ ಕರ್ಮಚ ಕಾಲ ಸೇಳಿದ ಮೇಲೆ ಅಲ್ಲೂ ದೇವರಿದ್ದಾರೆ ಮತ್ತು ಜೀವರೊಳಗೂ ದೇವರಿದ್ದಾರೆ. ಆದರೆ ಏನಿಲ್ಲ ಅವನಿಗೆ, ದೇಹ ನಾಶ ನಿಮಿತ್ತವಾದ ನಾಶನೂ ಇಲ್ಲ. ಜೀವ ಜೀವನ ಸಂಬಂಧ ಹೋಯ್ತಲ್ಲ, ದೇಹ ಸಂಬಂಧ ದೇವ್ರಿಗೆ ಹೋಗೋದಿಲ್ಲ. ಮತ್ತೆ ಅಲ್ಲೂ ಇರ್ತಾರೆ, ಅಲ್ಲಿ ನಿತ್ಯತ್ವ ಹೇಳ್ಬೇಕು ನಾವೇ. ಒಂದು ರೀತಿ ನಿತ್ಯತ್ವ ತಪ್ಪಿದ್ರು ದೇವರಿಗೇನು ಬಂತಾಗ ಪರಮನಿತ್ಯತ್ವ ಹೋಯಿತು. ನಿತ್ಯೋ ನಿತ್ಯಾನಾಂ ಹೇಳ್ಬೇಕು ನಾವೀಗ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಹೇಳಬೇಕಾದ್ರೆ ಚೂರು ಕೂಡ ಏನು ಬರಬಾರ್ದು, ದೋಷ ಬರಬಾರ್ದು. ಅದಕ್ಕೆಲ್ಲ ಸೇರಿಸ್ಕೊಂಡು ಹೇಳಿದ್ರು. ಆ ಪ್ರಶ್ನೆ ಇಟ್ಕೊಂಡೆ ಅವರು ಬರೆದಿದ್ದು ದೇಹಾಂತರ್ಗತ ಅಂತ ಹೇಳಿದಾಗ ಪ್ರಶ್ನೆ ಹಾಕ್ಕೊಂಡಿದ್ರೆ ಅವರೇನಂತ ಹಾಕ್ಕೊಂಡ್ರು, ಅದೇ ಉತ್ತರ ಹಾಕ್ಕೊಂಡೆ ಉತ್ತರ ಕೊಟ್ಟರು. ಬಂದೆ ಅಲ್ಲಿ ನೋಡಿ ಉತ್ತರ ಏನಂತ ಹಾಕ್ಕೊಂಡ್ರಿ ಈಗ ಪ್ರಶ್ನೆಗೆ ನೋಡಿ. ಹಾಂ, ಜೀವಾಂತರ್ಗತ ನಿತ್ಯಾಸ್ತಿತ್ವವು ತನ್ನ ಯುಕ್ತಂ ಯಾತಕ್ಕೆ ದೇಹನಾಶಸ್ಯ ಪ್ರತ್ಯಕ್ಷಾದಿ ಸಿದ್ಧತೆಯ ತದಂತರ್ಗತ ಜೀವಸ್ಸೇವ. ದೇಹನಾಶವಾಗದ ಜೀವನಾಶ ಅಂತೀರಿ ಅಂದಮೇಲೆ ನೀವು ದೇಹಾಂತರ್ಗತ ಜೀವಾಂತರ್ಗತ ದೇವರಿಗೂ ನಾಶ ಆಗಬೇಕಲ್ಲ ಅಂತ ಪ್ರಶ್ನೆ ಸಹಜವಾಗಿ ಬಂತು. ಅದಕ್ಕೆ ಉತ್ತರ ಅಂತ ಹೇಳಿ ಸರಿ ಹೋಯಿತು. ಮತ್ತು ಉಪಾಸನೆ ಮಾಡಲಿಕ್ಕೆ ಹೇಳಬೇಕಾದ್ರೆ ದೇಹದ ಜೀವನಿಗೆ ಹೇಳಬೇಕಿಲ್ಲ, ಅವ್ರು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಸಾಧನ ಇಲ್ಲದವ್ರು ಅಲ್ಲೇ ಉಪಾಸನೆ, ಇಲ್ಲಿಗೆ ಹುಟ್ಟು ಬೇಕಾದವ್ರು ಸಂಸಾರ ಬರಲೇಬೇಕಾಗಿದೆ, ಅದು ಬೇಕೇ ಬೇಕವ್ರಿಗೆ. ಏನು ವಾಯುದೇವರು ಇದ್ದಾರೆ, ಅಲ್ಲೂ ಇರ್ತಾರೆ, ಇಲ್ಲದ ನಿಯಾಮಕತ್ವನೇ ಇರ್ತಾರೆ. ಸಂಬಂಧ ಇಟ್ಕೊಂಡ್ರೆ ಬೇರೆ, ಹೊರಗಿಂದ ಇರೋದು ಬೇರೆ. ಮತ್ತು ಎಲ್ಲ ದೇವತೆಗಳು ಕೂಡ ಏನಾಗ್ತಾರೆ ಈಗ, ವಂಶತಃ ಭಾಗಶಃ ಬಿಟ್ಟು ಹೋಗ್ಬಿಡ್ತಾರೆ, ಗೊತ್ತಾಯ್ತಾ? ಭಾಗಶಃ ಇರ್ತಾರೆ, ಗೊತ್ತಾಯ್ತಾ? ಅಲ್ಲೂ ಕೂಡ ಹೋಗ್ತಾ ಬಿಡ್ತಾ ಹೋಗ್ತಾರೆ ಮುಂದೆ. ಅಹಂ ಚ ಅಸೌ ಅಹೇ, ಆದ್ರೆ ಇನ್ನೂ ಇದ್ದಾರೆ ಅಂತ ಹೇಳೋದು ಗುರುತೇನು ಅಂದರೆ, ಈ ಕಣ್ಣು ಇನ್ನೊಬ್ಬರು ಶ್ರೇಷ್ಠ ವರ್ಕ್ ಮಾಡೋದೇ ಕಾರಣ. ಅದಕ್ಕೆ ತಕ್ಷಣ ಹೋಗೋದಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತಾರೆ, ಆಮೇಲೆ ತಕ್ಷಣ ಹೋಗಿ ಬಿಡೋದಿಲ್ಲ. ಎಷ್ಟೋ ಇದನ್ನು ನಾವು ಡೆಡ್ ಬಾಡಿಯಿಂದ ಈ ಕಡೆ ಶಿಫ್ಟ್ ಮಾಡ್ತಾರಲ್ಲ, ಇನ್ನೂ ಲೈಫ್ ಇದೆ ಅಂತ ಅರ್ಥ ಅವರಿಗೆಲ್ಲ. ನಡೀತಾ ಯಾವ ಲೈಫ್ ಇದೆ ಇವನಿಗಿಲ್ಲ, ಇವ್ರ ಸಂಬಂಧ ಬಿಟ್ಟು ಹೋಗ್ಬಿಟ್ಟಿದೆ ಜೀವನಿಗೆ. ಆ ಜೀವ ಸಂಬಂಧ ಇರೋನಿಗೆ ಶಿಫ್ಟ್ ಮಾಡೋಕ್ಕೆ ಬರುತ್ತೆ, ಸ್ವಲ್ಪ ತಂದ್ರೆ ಅದು ಇರೋದಿಲ್ಲ ಹೋಗ್ಬಿಡುತ್ತೆ. ಯೋಸ ಅದಕ್ಕೆ ತ್ರೀ ಅವರ್ಸ್ ಟೈಮ್ ಕೊಡೋದು ಅದಕ್ಕೇನೆ, ಪೂರ್ತಿ ಡೆಡ್ ಆಗಬೇಕಾದ್ರೆ ಅಷ್ಟು ಬೇಕದು. ಯೋಸೋ ವಸೋ ಪುರುಷ ಸೋಹಂ ಅಸ್ಮಿ, ಉದಾಹರಣೆಗೆ ಆರಿಸಿದ ಮೇಲೆ ಬೆಂಕಿ ತಚ್ಚಿ ಹೊರಟೋಯ್ತು ಈಗ, ಬಟ್ ಇರೋದು ಆರ್ಬೇಕು ಸ್ವಲ್ಪ ಹೊತ್ತಿಗೆ, ನಿಧಾನವಾಗಿ ಆರ್ಬೇಕಲ್ಲ ಆ ಟೈಮ್, ಒಂದೊಂದೇ ಬಿಡ್ತಾ ಹೋಗುತ್ತಾಗ. ಯೋಸೋ ಅಸೋ ಪುರುಷ, ಯಾರಿಗೆ? ದೇವರಿಗೆ. ನಮಗೆಲ್ಲ ಅಪ್ರಾಕೃತ, ವಾಯುದೇವರಿಗೆ ದೇಹ ಪ್ರಾಕೃತಾನೆ, ಅಪ್ರಾಕೃತ ಹೇಳಬಾರ್ದು ವಾಯುದೇವರಿಗೆ, ಪ್ರಾಕೃತ ದೇಹನೇ ಹೇಳ್ಬೇಕು ವಾಯುದೇವ. ದೇಹ ಬಿಡೋ ದೇಹ ಅಂದಮೇಲೆ ಪ್ರಾಕೃತಾನೆ, ಗೊತ್ತಾಯ್ತಾ? ಲಕ್ಷ್ಮೀನಾರಾಯಣರಿಗೆ ಮಾತ್ರ ಅಪ್ರಾಕೃತ, ಪ್ರಾಕೃತ ಹೆಸರೇ ಇಲ್ಲ ಅವರಿಬ್ಬರಿಗೆ. ಆದರೆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ವ್ಯತ್ಯಾಸ ಇದೆ. ಆದರೆ ವಾಯುದೇವರಿಂದ ಏನು ಶುರುವಾಗುತ್ತೆ? ದೇಹ ಬರೋ ಶುರುವಾಗುತ್ತೆ, ಅಲ್ಲಿಂದ ಶುರು ವಾಯುದೇವರು. ಪ್ರಾಕೃತ ದೇಹ ಒಪ್ಕೋಬೇಕು, ಆದರೆ ಕ್ವಾಲಿಟಿ ಮಾತ್ರ ಡಿಫರೆಂಟ್ ಕ್ವಾಲಿಟಿ. ಪ್ರಾಕೃತ ಇಬ್ಬರದ್ದು ವಸ್ತ್ರನೇ ಆಗಿದೆ, ಎಲ್ಲೊಬ್ಬಿದ್ದ ಹರಕು ವಸ್ತ್ರ ಹಾಕ್ಕೊಂಡವನು ಅವನು, ಇನ್ನೊಬ್ಬನ ಬಿಟ್ಟು ವಸ್ತ್ರ ಹಾಕ್ಕೊಳ್ಳೋನೆ ಅವನು, ಹೊಸ ಬಟ್ಟೆ ಹಾಕ್ಕೊಳ್ಳೋನು ಅವನು, ಕಾಟನ್ ಹಾಕ್ಕೊಳ್ಳೋನೆ ಅವನು, ರೇಷ್ಮೆ ಹಾಕ್ಕೊಳ್ಳೋನೆ ಅವನು, ಜರಿ ಹಾಕ್ಕೊಳ್ಳೋನೆ ಅವನು. ಅದು ಫುಲ್ ಜರಿ, ಮತ್ತೆ ಎಷ್ಟು ಜರಿ ಅಂತ ಕೇಳಿದರೆ ಕೋಟ್ಯಂತರ ಭಾಳಷ್ಟು ಬಟ್ಟೆಗೆ. ಅದೇ ವ್ಯತ್ಯಾಸ ಆಗಿದೆ, ಆ ಥರ ವ್ಯತ್ಯಾಸ ಇದೆ ವಾಯುದೇವರ ದೇಹಕ್ಕೂ ನಮ್ಮ ದೇಹಕ್ಕೂ. ಆದರೆ ಏನು ಒಪ್ಕೋಬೇಕು ನಾವು? ಆಗ ಪ್ರಾಕೃತ ಅಂತ ಮಾತ್ರ ಒಪ್ಕೊಳ್ಳೇಬೇಕು, ಎಷ್ಟೇ ಆದರೂ ವಸ್ತ್ರ ವಸ್ತ್ರನೇ, ಅದನ್ನು ಬಿಡಾಗಿಲ್ಲ. ಆದರೆ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ, ವಸ್ತ್ರ ವಸ್ತ್ರನೇ ಅಂಥೇಳಿ ನಾವು ವಸ್ತ್ರ ಅಂಬೋದನ್ನು ಒಪ್ಕೊಂಡ್ರು ಕೂಡ ವ್ಯಾಲ್ಯೂಲೇ ವ್ಯತ್ಯಾಸ ತೋರಿಸ್ತೇವಲ್ಲ, ವಾಯುದೇವರ ದೇಹದ ವ್ಯಾಲ್ಯೂ ಭಾರಿ ಜಾಸ್ತಿ. ಯೋಸೋ ಅಸೋ ಪುರುಷ ಸೋಹಮಸ್ಮಿ, ಯತಿಗಳ ದೇಹಕ್ಕೆ ವ್ಯಾಲ್ಯೂ ಜಾಸ್ತಿ ಆಗಿಬಿಡ್ತು, ಮುಟ್ಟಿದರೆ ಮೈಲಿಗೆ ಇಲ್ಲ ವೇಳೆ ಶುರುವಾಯಿತು. ಯತಿಗಳ ದೇಹಕ್ಕೆ ನಮ್ಮ ದೇಹ ಅದು ಪ್ರಾಕೃತ ಆಗಿದ್ದರೂ ಕೂಡ ಕೆಲವು ವಿಶೇಷ ಸಂಸ್ಕಾರ ಆಗಿರೋದ್ರಿಂದ ಏನಿಲ್ಲ, ಅದಕ್ಕೆ ಮೈಲಿಗೆ ಇತ್ಯಾದಿ ಬರೋದಿಲ್ಲ, ಪೂಜ್ಯತ್ವ ಬಂದೋಯ್ತು, ಇದಕ್ಕೆ ಬರೋದಿಲ್ಲ ಅವನು, ಉಳಿದವನಿಗೆ ಬರೋದಿಲ್ಲ. ಮುಕ್ತರಾದ್ಮೇಲೆ ಎಲ್ಲರಿಗೂ ಅಪ್ರಾಕೃತ, ಸಂಸಾರದಲ್ಲಿ ಹೇಳ್ತಿರೋದೀಗ. ಮುಕ್ತರಾದ ಮೇಲೆ ಮಾತ್ರ ಎಲ್ಲರಿಗೂ ಎಂಥ ದೇಹ, ಈವನ್ ಲೋಯೆಸ್ಟ್ ಮುಕ್ತನೇ ಕೂಡ ಇರೋ ದೇಹ ಯಾವುದದು? ಅಪ್ರಾಕೃತನೇ. ಆದರೆ ಯಥಾ ಪ್ರಕಾರ ಪರಮಾತ್ಮನ ಅಪ್ರಾಕೃತತ್ವಕ್ಕೆ ಇದಕ್ಕೂ ಭಾರಿ ಡಿಫ್ರೆನ್ಸ್. ಅಪ್ರಾಕೃತ ಅಂತಷ್ಟು ಒಂದೇ ಆಗಲಿಲ್ಲ, ಏನೋ ಇದ್ದೇ ಇದೆ, ಅದನ್ನು ಬಿಡ, ಅವನು ಒಪ್ಪಲೇಬೇಕು ನಾವು. ಅಹಂ ಚ ಅಸೋ ಯೋಸೋ ವಸೋ ಪುರುಷ ಸೋಹಮಸ್ಮಿ, ಅದಾಯ್ತಲ್ಲ. ನೆಕ್ಸ್ಟ್ ಇದಾಯ್ತದೆ ಈಗ ಯಾವುದಕ್ಕೆ ಯಾವುದದು ಇನ್ನೂ ಅದ್ರ ಓದಿಲ್ಲ, ಹತ್ತೊಂಬತ್ತು ಬಂದಿಲ್ಲ ನಾವಿನ್ನು, ಇಲ್ಲಿ ಬಂದಿಲ್ಲ, ಭಾಷೆಯಲ್ಲಿ ಬಂದಿಲ್ಲ, ಅದಕ್ಕೆ ಓದಿಲ್ಲ ಅದನ್ನು. ಈಗ ಮುಂದೆ ಹಾಂ, ಓಂ ಕ್ರತೋಸ್ಮರ ಕೃತಮ ಸ್ಮರ, ಓಂ ಕ್ರತೋಸ್ಮರ ಕೃತಮ ಸ್ಮರ, ಅದಾಗ್ತಾ ಇತ್ತಲ್ಲ. ಈ ದೇವರನ್ನ ಏನಂತ ಪ್ರಾರ್ಥನೆ ಮಾಡಿ, ಏ ಕ್ರತೋ ದಾನವ ರೂಪಾನ ಪರಮಾತ್ಮನೇ ನಮ್ಮನ್ನು ಸ್ಮರಿಸು ಅಂತಾಯಿತು. ದೇವರು ನಾವು ಸ್ಮರಿಸಬೇಕು, ದೇವರು ನಮ್ಮನ್ನು ಸ್ಮರಿಸಬೇಕು, ಉಲ್ಟ ಬಾಡ ದೇವರು ನಮ್ಮನ್ನು ಸ್ಮರಣೆ ಮಾಡಬೇಕು ಅಂತಾಯ್ತಲ್ಲ ಅಂದರೆ ಹಾಗಲ್ಲ ಅರ್ಥ. ಭಕ್ತಾನಾಂ ಸ್ಮರಣಂ ವಿಷ್ಣೋ ನಿತ್ಯಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂ. ಸ್ಮರಣೆ ಮಾಡೋ ಅಂದರೆ ಏನರ್ಥ? ಅನುಗ್ರಹ ಮಾಡೋ ಅಂತ ಅರ್ಥನೇ ಹೊರತು ನಮ್ಮತ್ತೆ ನೆನಪಿಟ್ಕೋ ಅಂತ ಅರ್ಥ ಅಲ್ಲ. ಅದಕ್ಕೆ ಆ ಅರ್ಥ ಹೇಳಿದರು. ನಾವು ಹಾಗೇನೆ, ಎಲ್ಲಿ ದೊಡ್ಡವ್ರು ಏನೋ ಹೇಳ್ಬಿಟ್ಟು ಕೊನೆಗೆ ಸ್ವಲ್ಪ ಮನಸ್ಸಲ್ಲಿರಲಿ ಅಂತ ಹೇಳಿದ್ದೆ. ಅಲ್ಲೇನರ್ಥ? ಮರವು ಅಂತ ಅರ್ಥ ಅಲ್ಲ, ಅನುಗ್ರಹ ಮಾಡಿರಿ ಅಂತ ಅರ್ಥ. ಮನಸ್ಸಲ್ಲಿರಲಿ ಅನ್ನೋ ಪದ ರೂಢಿಯಲ್ಲಿ ಬಂದುಬಿಟ್ಟಿದೆ ಲೋಕದೊಳಗೆ, ಅದೇ ಉಪನಿಷತ್ತಲ್ಲಿ ಬಂದಿರೋ ಮಾತು ಅದೇನೆ. ಕೃತೋಸ್ಮರ ಕೃತಮ ಸ್ಮರ, ಮನಸ್ಸಲ್ಲಿರಲಿ ಅಂದರೂ ಒಂದೇ, ನೆನಪಿಟ್ಕೊಳ್ರಿ ಅಂದರೂ ಒಂದೇ. ಭಕ್ತಾನಾಮ ಸ್ಮರಣಂ ವಿಷ್ಣೋ ನಿತ್ಯಜ್ಞಪ್ತಿ ಸ್ವರೂಪತಃ. ನಾವು ಸ್ಮರಣೆ ಮಾಡೋದು ಅಂದರೆ ಭಕ್ತಿಯಾದಿ ಮೂಲಕ ಮಾಡಬೇಕು, ಆ ವಿಚಾರ ಬೇರೆ. ದೇವ್ ನಮ್ಮ ಸ್ಮರಣೆ ಮಾಡೋದು ಅಂದ್ರೆ ಏನು? ಅನುಗ್ರಹೋನ್ಮುಖತ್ವಂತೂ ನೈವ ಅನ್ಯತ್ ಕಿಂಚಿದಿಷ್ಯತೆ. ಇಂಥ ಸ್ಮರಣೆ ಹೇಳಬಾರ್ದು, ದೇವ್ರು ಮರ್ತುಬಿಟ್ರೆ ಕಷ್ಟ ಮರ್ತಿ ಸ್ಮರಣೆ ಹೇಳಬಾರ್ದು. ಯಾಕೆ? ನೈವ ಅನ್ಯತ್ ಕಿಂಚಿದಿಷ್ಯತೆ, ದೇವರಿಗೆ ವಿಸ್ಮರಣೆ ಇದ್ರೆ ತಾನೇ ಸ್ಮರಣೆ ಇಟ್ಟು ಅಂತ ಹೇಳೋದಕ್ಕೆ ಅದು ಅನ್ನಿಸ್ತಾರೆ. ಇತಿ ಬ್ರಹ್ಮತರ್ಕೆ, ಇತಿ ಬ್ರಹ್ಮತರ್ಕೆ ಹೇಳಿ, ನೀವು ಮರ್ತುಬಿಡ್ತೀರಿ ಅಂತಲ್ಲ, ನೂರಾರು ಜನ ನಿಮಗೆ ನೂರಾರು ಕೆಲಸಗಳು, ನಾವೆಲ್ಲ ಭಾರಿ ಸಣ್ಣವರು, ನಮ್ಮ ಕೆಲಸ ಬಿಟ್ಬಿಟ್ರೆ ಕಷ್ಟ, ಅದಕ್ಕೆ ಅನುಗ್ರಹ ಮಾಡಿ ಅಂತ ನಾವು ಎಸ್ಪ್ಲನೇಷನ್ ಕೊಟ್ಟೆ ಹೇಳೋದು. ನೆನಪಿಟ್ಕೊಳ್ಳಿ ಅಂತ ಹೇಳ್ತಾನೆ, ಅದಕ್ಕೆ ಅರ್ಥನೂ ಹೇಳ್ತಾರೆ. ನಿಮಗೆ ಮರಬು ಅಂತ ಅರ್ಥ ಏನಲ್ಲ, ನೀವು ಭಾರಿ ದೊಡ್ಡವರೇನೆ, ಆದರೆ ನಾವು ಭಾರಿ ಸಣ್ಣವರು, ಆದ್ದರಿಂದ ನಮ್ಮ ಬಗ್ಗೆ ನೀವು ಗಮನ ಕೊಡದೆ ಹೋದರೆ ಕಷ್ಟ ಅಂತೇಳಿ ಹೇಳ್ತೇವೆ ಅಂತ ಹೇಳೋ ಹಾಗೆ ಅನುಗ್ರಹ ಉನ್ಮುಖತ್ವಂ. ಓಂ ಕ್ರತೋಸ್ಮರ ಕೃತಮ ಸ್ಮರ, ಓಂ ಕ್ರತೋಸ್ಮರ ಕೃತಮ ಸ್ಮರ, ಕ್ರತೋ ಮಾಂ ಸ್ಮರ ಊತತ್ವಾದಿ ಗುಣಯುಕ್ತ. ಪರಮಾತ್ಮನಿಗೆ ಕ್ರತೋ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಊತತ್ವಾದಿ ಗುಣಯುಕ್ತ ಮಯಾ ಕೃತಂ ವಿಧ್ಯಾನಾದಿಕಂಚ ಸ್ಮರ ಇತಿ. ನಾವು ಮಾಡಿದ ಧ್ಯಾನಾದಿಗಳಿಗೆ ನೀನು ಅನುಗ್ರಹವನ್ನು ಮಾಡುವಂತ ಅರ್ಥ. ಇದು ಟೀಕಾ, ಟೀಕಾ ಭಾಷ್ಯ ಮುಗಿತಲ್ಲ, ಒಂದೇ ಲೈನ್ ಭಾಷ್ಯ, ಎರಡೇ ಒಂದೇ ಶ್ಲೋಕ ಇರೋದು ಬ್ರಹ್ಮತರಕ್ಕೆ ಮೂರನೇ ತಲೆಗೆ. ಅಭ್ಯಾಸಸ್ತು ಆತ್ಮರ್ಯಾರ್ಥ, ಅಭ್ಯಾಸ ಅಂದ್ರೇನು? ರಿಪಿಟೇಷನ್. ಕ್ರತೋಸ್ಮರ ಕೃತಮ ಸ್ಮರ, ಕ್ರತೋಸ್ಮರ ಕೃತಮ ಸ್ವರ, ಅದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಅಲ್ಲೂ ಅಭ್ಯಾಸದಲ್ಲಿ ಎರಡು ವಿಧ, ಅರ್ಥತ ಅಭ್ಯಾಸ ಬೇರೆ, ಶಬ್ದತ ಅಭ್ಯಾಸ ಬೇರೆ. ಶಬ್ದತ ಅಭ್ಯಾಸ ಏನು ಅಂದರೆ ವಾಕ್ಯನೇ ರಿಪೀಟ್ ಆಗಿಬಿಟ್ರೆ ಶಬ್ದತ ಅಭ್ಯಾಸ, ಅರ್ಥ ರಿಪೀಟ್ ಆದರೆ ಅರ್ಥತ ಅಭ್ಯಾಸ. ಸಮ ಟೆಕ್ನಿಕಲಿ ಅಭ್ಯಾಸ ಅಂದರೆ ಏನಾಗಿರ್ಬೇಕದು? ಬನ್ನಿ 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 ಬನ್ನಿ, ಏನು ವ್ಯತ್ಯಾಸನೇ ಇಲ್ಲ. ಅದೇನದು? ರಿಪೀಟ್ ಅಭ್ಯಾಸ. ಅಭ್ಯಾಸ ಯಾತಕ್ಕೆ ಮಾಡ್ತಾರೆ? ತಾತ್ಪರ್ಯ ಅರ್ಥ ಬರಲೇಬೇಕು ಅಂತ ಅರ್ಥ. ಬನ್ನಿ ಅನ್ನೋದು ಬೇರೆ, ಬರ್ನಿ ಬನ್ನಿ ಅನ್ನೋದು ಬೇರೆ. ಅದಕ್ಕೆ ತಾತ್ಪರ್ಯ ಅರ್ಥ. ಕೃತೋಸ್ಮರ ಅತ್ರ ಸ್ಮರಣಂ ನಾಮ ಪ್ರಸಿದ್ಧಮೇವೇತಿ ಪ್ರತೀತಿ ಸ್ಮೃತ್ಯೈವ ಪರಿಹರತಿ. ಇಲ್ಲಿ ಸ್ಮರಣ ಶಬ್ದಕ್ಕೆ ಪ್ರಸಿದ್ಧ ಸ್ಮರಣೆ ತಪ್ಪು ತಿಳ್ಕೋಬಾರದು ಅಂತ ಹೇಳೋದಕ್ಕೆ ಏನು ಮಾಡ್ತಾರೆ? ಸ್ಮೃತಿಯನ್ನು ಕೋಟ್ ಮಾಡಿದರು. ಭಕ್ತಾನಾಮಿತಿ ಭಕ್ತಕರ್ಮಕಂ ಯದ್ ವಿಷ್ಣೋ ಸ್ಮರಣಂ ತದನುಗ್ರಹ ಉನ್ಮುಖತ್ವಮೇವಾ. ಅನುಗ್ರಹ ಮಾಡೋದೇ ಹೊರತು ಬೇರೆ ಅಲ್ಲ. ವಿಷ್ಣೋವ್ಯ ಸ್ಮರಣ ಶಬ್ದ ಪ್ರಯುಜ್ಯತೆ ಸಹ ಸ್ಮರಣ ಕಾರ್ಯಾನುಗ್ರಹ ಉನ್ಮುಖತ್ವ ಏವ ಲಕ್ಷಣೆಯ ವರ್ತತೆ ಇತಿ. ಯಾವತ್ ಲಕ್ಷಣೆ ಅರ್ಥ ಮಾಡ್ಕೋಬೇಕು, ಶಬ್ದಾರ್ಥ ಹಾಗೆ ಇಟ್ಕೋಬಾರ್ದು, ವಾಚ್ಯಾರ್ಥ ಇಟ್ಕೋಬಾರ್ದು. ನೈವ ಅನ್ಯತ್ ಸಂಸ್ಕಾರ ಕಾರಣಕಂ ಜ್ಞಾನಂ ಇತ್ಯರ್ಥ. ನಮ್ಮ ಸ್ಮರಣೆ ಅಂದ್ರೇನು? ಸಂಸ್ಕಾರಜನ್ಯವಾದದ್ದು ಅಂಥ ಸ್ಮರಣೆ ಹೇಳಬಾರ್ದು ದೇವರಿಗೆ. ನ ಕೇವಲಂ ಭಕ್ತ ವಿಷಯವ ಕಿಂತು ಸರ್ವತ್ರಾಪಿ ಇತ್ಯುಕ್ತಂ ಕ್ವಚಿದಿತಿ ಕುತಃ ಇತಿ. ದೇವರಿಗೆ ಎಂದೆಂದೂ ಕೂಡ ಭಕ್ತರ ವಿಷಯದಲ್ಲಿ ವಿಸ್ಮರಣೆ ಇಲ್ಲ ಅಲ್ಲ, ಯಾವುದ್ರ ಬಗ್ಗೆನೂ ವಿಸ್ಮರಣೆ ಇಲ್ಲ. ಅದರಿಂದಾಗಿಯೇ ವಿಸ್ಮೃತ ವಿಸ್ಮರಣೆ ಮಾಡ್ಕೋಬೇಡ ಎಂಬ ಅರ್ಥವನ್ನು ಎಂದೂ ಹೇಳಬಾರದು. ಕುತಃ ನಿತ್ಯಜ್ಞಪ್ತಿ ಸ್ವರೂಪತಃ. ನಿತ್ಯ ಜ್ಞಾನ ಸ್ವರೂಪನಾದ ಪರಮಾತ್ಮನಿಗೆ ಅದನ್ನು ಹೇಳೋದಂದರೆ ಅರ್ಥಪ್ಪಾಗುತ್ತೆ. ಸ್ಮರಣಂ ಹಿ ಅನುಭವನಾಶೇ ತಜ್ಜನ್ಯ ಸಂಸ್ಕಾರ ಸಹಕೃತೇನ ಮನಸಾ ಜಾಯತೆ. ಅದು ಯಾತಕ್ಕೆ ದೇವರಿಗೆ ಕೊಡೋದಿಲ್ಲ ಅಂದರೆ ಡಿಫೈನ್ ಮಾಡ್ತಾರೆ. ಸ್ಮರಣ ಅಂದ್ರೇನಪ್ಪ? ಮನೋಜನ್ಯಂ ಜ್ಞಾನಂ ಸ್ಮೃತಿ ಇದರಲ್ಲಿ ಬರೀತಾರೆ. ಯಾವುದರಲ್ಲಿ? ಪ್ರಮಾಣ ಪದ್ಧತಿಯಲ್ಲಿ. ಮನಸ್ಸಿನಿಂದ ಹುಟ್ಟೋದು. ಅದಕ್ಕೆ ಇದ್ಯಾವುದು ಅವಾಂತರ ವ್ಯಾಪಾರ ಅಂದರೆ ಯಾವುದು? ಅದಕ್ಕೆ ಅದಕ್ಕೆ ಸಹಕಾರಿ ಕಾರಣ ಯಾವುದು ಅಂದರೆ ಸಂಸ್ಕಾರ. ಮನಸ್ಸು, ಸಂಸ್ಕಾರ, ಸ್ಮರಣೆ. ಒಬ್ಬರು ನೋಡ್ದ, ನೋಡ್ದ ಮನಸ್ಸಲ್ಲಿ ಸಂಸ್ಕಾರ ಉಳ್ಕೊಳ್ತು. ಇನ್ನೊಮ್ಮೆ ಕಂಡ, ಓ ಅವರೇ ನೀವು ಅಂದ. ಇದೇನಿದು? ಸ್ಮರಣೆ. ಇದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ಮರಣಮ್ಮಿ ಅನುಭವನಾಶೆ. ಅನುಭವ ಮುಗಿದ ಮೇಲೆ ತಜ್ಜನ್ಯ ಸಂಸ್ಕಾರ ಸಹಕೃತೇನ. ಸಂಸ್ಕಾರ ಉಳ್ಕೊಂಡಿತ್ತಲ್ಲ, ಸಂಸ್ಕಾರದಿಂದಾಗಿ ಮನಸಾ ಜಾಯತೆ, ಮನಸ್ಸಿನಿಂದ ಹುಟ್ಟುತ್ತೆ. ಈಶ್ವರಶ್ಚ ನಿತ್ಯಜ್ಞಪ್ತಿ ಸ್ವರೂಪ ಐತಿ ತಸ್ಯ ಸ್ಮರಣ ಅಸಂಭವ. ಸೊ ನಿತ್ಯಜ್ಞಪ್ತಿ ಇರೋವನಿಗೆ ವಿಸ್ಮರಣೆ ಇಲ್ಲೇ ಇಲ್ಲ. ಅನುಭವ ನಾಶೆ. ಅನುಭವ ನಾಶವಾದಾಗ ಸ್ಮರಣೆ ಬರಬೇಕು. ದೇವರಿಗೆ ನಾಶ ಆಗೋದಿಲ್ಲ, ಅದರಿಂದಾಗಿನೇ ಇಂಥ ಸ್ಮರಣೆ ಹೇಳಬಾರ್ದು. ಸ್ಮರಣ ಅಸಂಭವಾತ್ ಲಕ್ಷಣಾಶ್ರಯಣಮಿತಿ ಭಾವ. ಅದು ವಾಚ್ಯ ವೃತ್ತಿ ಇಟ್ಕೋಬಾರ್ದು. ಯಾವ ವೃತ್ತಿ ಇಟ್ಕೋಬೇಕು? ಅದಕ್ಕೆ ಲಕ್ಷಣಾವೃತ್ತಿ ಇಟ್ಕೋಬೇಕು ಅಂತ ಹೇಳಿದರು. ಇವೆಲ್ಲ ಭಾಳ ಸೂಕ್ಷ್ಮ ಇತ್ತು. ಇಲ್ಲಿವರೆ ದೇವರಿಗೆ ಇಷ್ಟೆಲ್ಲ ಹೇಳಿ ಏನು ಮಾಡಿದಾಗಾಯ್ತು? ಅಜ್ಞಾನ ಭಾರಿ ಮರವು ಸ್ವಾಮಿ, ನಿನಗೆ ಎಷ್ಟೋ ಜನ ಭಕ್ತರು ಬೇರೆ ಇರ್ತಾರೆ, ಮರೆತು ಬಿಟ್ಟರೆ ಕಷ್ಟ, ಹುಷಾರಾಗಿ ನೆನ್ಪಿಟ್ಕೋ ಅಂತ ಹೇಳಿದಾಗ ಉಪದೇಶ ಮಾಡಿದಾಗ ದೇವರಿಗೆ ಕೊನೆಗೆ ದೊಡ್ಡ ಕೊನೆಯ ಸ್ತೋತ್ರ ಇದು. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಿನಾನಿ ವಿದ್ವಾನ್ ಯೋಧಿ ಅಸ್ಮತ್ ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮಾ. ನಿತ್ಯ ಬೇಕಿ ಮಂತ್ರ ಗೊತ್ತಾಯ್ತಿಲ್ಲ, ಮಂತ್ರ ಹೇಳಿದೆ ಯಾವುದು ಅಗ್ನಿಕಾರ್ಯ ಮಾಡೋಗಿಲ್ವೇ ಇಲ್ಲ. ಅದರಿಂದಾಗಿನೇ ಇದಕ್ಕೆಲ್ಲ ಅರ್ಥ ಹೇಳ್ತಾರೆ. ಭಾರಿ ಒಳ್ಳೆಯ ಪ್ರಾರ್ಥನೆ ಇದು. ಸರಿಯಾಗಿ ಓದ್ಕೊಂಡ್ಬಿಟ್ರೆ ಎಲ್ಲ ಪ್ರಾರ್ಥನೆ ಸೇರಿ ಗಾಯತ್ರಿ ಮಂತ್ರ ಇದ್ದಾಗಿದೆ. ಗಾಯತ್ರಿ ಮಂತ್ರದ ಅರ್ಥನೇ ಅದನ್ನು ನಾಳೆ ನೋಡೋಣ. ಹೊತ್ತಾಗಿದೆ, ನಾಳೆ ಶ್ಲೋಕದ ಪೂರ್ತಿ ಅರ್ಥ ಮತ್ತು ಅದಕ್ಕೆ ಮಂತ್ರಾರ್ಥ ರಾಯಿರೋದು ಎಲ್ಲ ಹೋಗಿದ್ರೆ ಸರಿ ಹೋಗುತ್ತೆ. ಅದಾದಮೇಲೆ ಮುಗಿದೋಗುತ್ತೆ, ಅದೇ ಕೊನೆಯದೇ. ನಾಡಿದ್ದು ಅದು ಭಾಷ್ಯ ಮುಗಿದೋಗ್ಬಿಡುತ್ತೆ. ನಾಳೆಗಿದ್ದು ನಾಡಿದ್ದು ಭಾಷ್ಯ ಮುಗಿದೋಗುತ್ತೆ. ತಲವಕಾರ ಉಪನಿಷತ್ ರೆಡಿ ಮಾಡ್ಕೊಂಡ್ರೆ ತಲವಕಾರ ಉಪನಿಷತ್ ನೆಕ್ಸ್ಟ್. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.